怎么样？
सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं गृहयमहममेयं धेयमम्नायगेयं सदयमसदयेयं श्रीसहायं भजेयं वेदव्यासगुणावासविद्याभीषसतं वश मां निराशं गतक्लेशं कुर्वनाशं हरेनिशम् लक्ष्मीं लक्षणसम्पन्नां लक्ष्मणग्रजकाङ्क्षिणीं लक्षयामि क्षणं लक्षवित्तदात्रीं कटाक्षतः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् तपो विद्या विरक्त्यादि सद्गुणौघाकरानहम् वादिराजगुरून् वन्दे हयग्रीवदयाश्रयान् चित्रैः पदैश्च गम्भीरैर्वाक्यैर्मानैरखण्डितैः गुरुभावं विञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिट्टार्थसिद्धये दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे रक्षयित्रे पोषयित्रे विद्यादात्रे मनस्सते पित्रे मात्रे च मित्राय विश्वेश गुरवे नदिः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीवेदान्तमहाजलं हि परितः संयोज्य सूत्राहिपम् सद्वातागमपोषितात्महृदयं तत्पूर्वपक्षासुरीः सिद्धान्तोक्तिसुरेश्वरैश्च मथितो यः कृष्णदुग्धम् बुधिः स्वीयानाम् अमृतम् प्रयच्छति समाम् पयाद्गुणोद्यन्मणिः
रुक्मिणीदेव्य स्वयंवरद मण्टप देवतेगळु ऋषिगळु ब्राह्मणरु अनेक जन ದ್ವಾರಕಾಪಟ್ಟಣದ ನಗರವಾಸಿಗಳು ಎಲ್ಲರೂ ಕೂಡ ಯೋಗ್ಯವಾದಂತಹ ಆಸನಗಳಲ್ಲಿ ಕುಳಿತಿದ್ದಾರೆ. ರುಕ್ಮಿಣಿ ದೇವಿಯ ಕೈಯಲ್ಲೊಂದು ಹಾರವನ್ನು ಕೊಟ್ಟು ಆ ರುಕ್ಮಿಣಿ ದೇವಿಯನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಎಲ್ಲ ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು, ಗರುಡ ಶೇಷ ರುದ್ರರು, ಇಂದ್ರ ಕಾಮರು, ಬೃಹಸ್ಪತ್ಯಾಚಾರ ಮೊದಲಾದ ದೇವತೆಗಳೆಲ್ಲ ಕೂತಿದ್ದಾರೆ. ಅವರನ್ನೆಲ್ಲ ತೋರಿಸ್ತಾ ಅವರವರ ಗುಣಗಳನ್ನು ಹೇಳ್ತಾ ಅವರ ಮಹಿಮೆಯನ್ನೆಲ್ಲ ವರ್ಣಿಸ್ತಾ ಬರ್ತಾ ಇದ್ದಾರೆ. ಹಾಗೆ ಮುಂದೆ ಬಂದಾಗ ಎಲ್ಲ ದೇವತೆಗಳನ್ನು ದಾಟಿಕೊಂಡು ವರುಣದೇವರು, ಅಗ್ನಿದೇವರು, ಅಶ್ವಿನಿ ದೇವತೆಗಳು ಅವರನ್ನೆಲ್ಲ ದಾಟಿಕೊಂಡು ಮುಂದೆ ಬಂದಾಗ ಅಲ್ಲಿ ಕೃಷ್ಣ ಕೂತಿದ್ದಾನೆ. ಕೃಷ್ಣನನ್ನ ತೋರಿಸ್ತಾ ಅವನ ಬಗ್ಗೆ ಹೇಳ್ತಾರೆ, ಇವನು ಯಾರು, ಇವನು ಯಾರು ಅಂತಂದ್ರೆ ಅಯಂ ಮುಕುಂದ ಸಖಿ ಚಿತ್ ಪ್ರಮೋದಮಯಾವ್ಯಯಂಗೋಖಿಲ ದೋಷ ಶೂನ್ಯ ಅವಾತರದ್ ವಿಶ್ವಧನಸ್ಯ ಗುಪ್ತಿ ಗುಣಂಬುರಾಶಿ ಕಿಲ ಭೂತಲೇಸ್ಮಿನ್. ಇವನು ಯಾರು ಅಂತಂದ್ರೆ ಇವ್ರು ಏನಂತ ಹೇಳೋದು, ಇವನನ್ನ ಗುಣಸಮುದ್ರ, ಇವನು ಗುಣಸಮುದ್ರ, ಇವನು ಇವನು ಏನಂತ ಹೇಳಲಿಕ್ಕೆ ಆಗೋದಿಲ್ಲ. ಇವನ ಮಹಿಮೆ ಏನು ಇಷ್ಟು ಅಂತ ಹೇಳಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಇವ ಗುಣಸಮುದ್ರ, ಯಾವ ದೋಷಗಳು ಇವನಲ್ಲಿಲ್ಲ, ದೋಷ ಶೂನ್ಯ, ಯಾವ ದೋಷಗಳು ಇವನಲ್ಲಿಲ್ಲ, ಎಲ್ಲ ಗುಣಗಳು ಇವನಲ್ಲಿ ತುಂಬಿದೆ. ಹಾಗಾದರೆ ದೋಷದಲ್ಲಿ ದೋಷ ಇಲ್ಲದೇ ಇರುವಂತಹ ವ್ಯಕ್ತಿ ಅವನು ಯಾಕೆ ಇಲ್ಲಿಗೆ ಯಾಕೆ ಬಂದ ಅವನು ಅಂತಂದ್ರೆ, ಭೂಮಿಗೆ ಇಳಿದು ಬಂದವ, ಪ್ರಾರಬ್ಧ ಕ್ರಮದಿಂದ ಬಂದವನಲ್ಲ ಅವನು, ಅವನು ತಾನಾಗಿ ಇಳಿದು ಬಂದವ, ಜಗತ್ತನ್ನ ರಕ್ಷಿಸಬೇಕು ಅಂತ ಭೂಮಿಗೆ ಇಳಿದು ಬಂದವ ಅಂತಹ ಕೃಷ್ಣ ಇವನು ಅಂತ ತೋರಿಸ್ತಾ ಇದ್ದ. ಹೌದು, ಅವನಲ್ಲಿ ಬೇಕಾದಷ್ಟು ಗುಣಗಳಿವೆ, ಯಾರಿಗಾದ್ರೂ ಅವನಿಂದ ಏನೋ ಸ್ವಲ್ಪ ಉಪಕಾರ ಆಗತ್ತೋ ಏನು ಅಂತ ಕೇಳಿದ್ರೆ, ಜಗಜ್ಜನಿಷ್ಠೇಮ ಲಯಾದಿ ಧರ್ಮ ಭವಂತ್ಯ ಮುಷ್ಮಾ ಕಿಲ ಶಾಸ್ತ್ರಯೋನೇಹ ಅಮುಷ್ಯ ಸಾಮ್ಯಂ ಕಥಮಸ್ಸುರಾಣ ಉಪೈತಿ ಯದ್ರೋಮಸು ವಿಶ್ವಕೋಶಾ. ಇವನ ಉಪಕಾರ ಏನು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ? ಇಡೀ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವನು ಇವನು. ಜಗತ್ತನ್ನ ಸೃಷ್ಟಿಸ್ತಾನೆ, ಜಗತ್ತನ್ನೆಲ್ಲ ಹುಟ್ಟಿಸುವಂತಹ ತಂದೆ, ಅದನ್ನೆಲ್ಲ ರಕ್ಷಿಸುವಂತಹ ತಂದೆ, ಹಾಗೆ ಅದನ್ನೆಲ್ಲ ಸಂಹಾರ ಮಾಡ್ತಾನೆ. ಜಗತ್ ಪಾಲಕ, ಸರ್ಜಕ, ಸಂಹಾರಕ ಎಲ್ಲವೂ ಆಗಿದ್ದಾನೆ. ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂದ್ರೆ ದೊಡ್ಡ ಆಗ್ತಾನೆ. ಇವತ್ತು ಒಂದು ದೊಡ್ಡ ಕಟ್ಟಡ ಆಗಿದೆ ಅಂತಂದ್ರೆ ಈ ಕಟ್ಟಡದ ಹಿಂದೆ ಇರುವಂತಹ ಇಂಜಿನಿಯರ್ ಯಾರು? ಯಾರಂತಹ ಇಂಜಿನಿಯರು, ಯಾರ ತಲೆಯಿಂದ ಇಂತಹ ಕಟ್ಟಡ ಆಗಿದೆ ಅಂತ ಆಲೋಚನೆ ಮಾಡ್ತೇವೆ. ಓಹೋ, ಹಾಗಾದ್ರೆ ಒಳ್ಳೆಯ ಬುದ್ಧಿವಂತಿಕೆ ಅದನಲ್ಲಿ ಅಂತ ನಾವು ತಿಳಿತೇವೆ. ಹಾಗೆ ಇಂತಹ ಅದ್ಭುತವಾದ ಪ್ರಪಂಚ, ಯಾವ ಪ್ರಪಂಚದಲ್ಲಿ ನಾವು ಒಂದೊಂದನ್ನು ನಾವು ವಿಚಾರ ಮಾಡ್ತಾ ಹೋದ್ರೆ ಯಾವ ಒಂದನ್ನು ಪೂರ್ತಿಯಾಗಿ ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವ ಒಂದನ್ನೇ ನಾವು ಶೋಧನೆ ಮಾಡ್ತಾ ಹೋದ್ರೆ ಇದರಲ್ಲಿರುವಂತಹ ಅಣುಗಳು ಯಾವ್ದರಿಂದ ಆಯ್ತು, ಇದರ ಯಾವ ಯಾವ ದ್ರವ್ಯಗಳ ಸಂಯೋಗ, ಯಾವ ಯಾವ ಭೂತಗಳ ಎಷ್ಟೆಷ್ಟು ಪ್ರಮಾಣಗಳ ಮಿಶ್ರಣದಿಂದ ಹೀಗಾಗಿದೆ, ಎಲ್ಲವೂ ಕೂಡ ಕೇವಲ ಪಂಚಭೂತಗಳ ಮಿಶ್ರಣ. ಪೃಥ್ವಿ, ಅಪು, ತೇಜಸ್ಸು, ವಾಯುಆಕಾಶ, ಈ ಪಂಚಭೂತಗಳ ಮಿಶ್ರಣದಿಂದ ಇದಂತಹ ವಿಚಿತ್ರವಾದ ಅದ್ಭುತವಾದ ಒಂದು ವಸ್ತುವಿನಂತೆ ಇನ್ನೊಂದು ವಸ್ತು ಇಲ್ಲ, ಒಬ್ಬ ವ್ಯಕ್ತಿಯಂತೆ ಇನ್ನೊಬ್ಬ ವ್ಯಕ್ತಿ ಇಲ್ಲ, ಒಬ್ಬನ ಶರೀರದಂತೆ ಇನ್ನೊಬ್ಬನ ಶರೀರ ಇಲ್ಲ. ಎಲ್ಲರಿಗೂ ಕೂಡ ಕಣ್ಣು, ಕಿವಿ, ಮೂಗು, ಬಾಯಿ, ಅದೇ ಇಂದ್ರಿಯಗಳು, ಅದೇ ರಕ್ತ ಮಾಂಸಾದಿ ಸಪ್ತಧಾತುಗಳು, ಅಂಥದ್ದೇ ಶರೀರ. ಆದರೆ ಒಬ್ಬ ಇದ್ದಂತೆ ಇನ್ನೊಬ್ಬ ಇಲ್ಲ. ಇಷ್ಟು ವಿಚಿತ್ರವಾದ ಚಿತ್ರವಿಚಿತ್ರವಾದ ಜಗತ್ತನ್ನು ಸೃಷ್ಟಿ ಮಾಡಿದವ ಅಂತಹ ವ್ಯಕ್ತಿತ್ವ ಇವನಲ್ಲಿದೆ. ಮತ್ತೆ ಇಂತಹ ಜಗತ್ತನ್ನು ಸೃಷ್ಟಿ ಮಾಡೋದು ಮಾತ್ರ ಅಲ್ಲ, ಅದನ್ನು ರಕ್ಷಣೆ ಮಾಡ್ತಾ ಇದ್ದ ಅಂತಹ ವ್ಯಕ್ತಿತ್ವ. ಹಾಗೆ ಸಂಹಾರ ಮಾಡ್ತಾನೆ ಜಗತ್ತನ್ನೆಲ್ಲ, ಅವನು ಕೂಡ ನಾಶ ಮಾಡ್ತಾನೆ ಅಲ್ಲ. ನಾಶ ಮಾಡೋದು ಗುಣನ? ಯಾವತ್ತು ಸೃಷ್ಟಿ ಮಾಡೋದು ಗುಣ ಆಗಬಹುದು, ರಕ್ಷಣೆ ಮಾಡೋದು ಗುಣ ಆಗಬಹುದು, ಆದ್ರೆ ನಾಶ ಮಾಡೋದು ಹೇಗೆ ಗುಣ ಆಗುತ್ತೆ? ಅದರಿಂದ ಇವತ್ತು ಚಿಕ್ಕ ಮಕ್ಕಳು ಎತ್ತಿ ಕೆಳಗೆ ಹಾಕಿಬಿಡ್ತಾರೆ, ಪುಡಿ ಮಾಡ್ತಾರೆ. ಹಾಗೆ ಅದನ್ನ ಏನೋ ತನ್ನ ಹುಮ್ಮದಿಂದಲೋ ಹೇಗೋ ನಾಶ ಮಾಡ್ತಾನೆ, ಅದು ಗುಣ ಹೇಗಾಗಲಿಕ್ಕೆ ಸಾಧ್ಯ ಅಂತಂದ್ರೆ, ಅದಕ್ಕೆ ಟೀಕಾಕೃತ ಅದ್ರ ಉತ್ತರ ಕೊಡ್ತಾರೆ. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವ ಸಾನೇಚಯ. ಅದನ್ನ ಸಂಹಾರ ಅಥವಾ ಅದನ್ನು ಲಯ ಅಂತ ಕರೆಯೋದಕ್ಕಿಂತ, ಪ್ರಳಯ ಅಂತ ಕರೆಯೋದಕ್ಕಿಂತ ದೈತೀರ್ಥರು ಹೇಳ್ತಾರೆ, ಬಹಳ ಜನ್ಮಗಳ ತಿರುಗಾಟದಲ್ಲಿ ಆಯಾಸಗೊಂಡಂತಹ ಮಾನವನಿಗೆ, ಜೀವರಿಗೆ ಭಗವಂತ ಸುಖವಾದ ನಿದ್ದೆಯನ್ನು ಕೊಡ್ತಾನೆ. ಇವತ್ತು ರಾತ್ರಿ ನಿದ್ರೆಯನ್ನು ಭಗವಂತ ಕರುಣಿಸ್ತಾನೆ. ಒಂದು ದಿವಸ ರಾತ್ರಿ ನಿದ್ರೆ ಹತ್ತಿಲ್ಲ ಅಂತ ಆದರೆ ನಮ್ಗೆ ಎಷ್ಟು ಆಯಾಸ ಆಗತ್ತೆ, ಅಪ್ಪಾ ರಾತ್ರಿ ಇಡೀ ನನ್ನ ನಿದ್ದೆನೇ ಇಲ್ಲ, ಎಷ್ಟು ದಣಿವಾಗಿದೆ ಅಂತ ಹೇಳ್ತಾನೆ. ಬೆಳಿಗ್ಗೆ ಹತ್ತು ಉತ್ಸಾಹ ಇರೋದಿಲ್ಲ, ಏನು ಕಾರ್ಯದಲ್ಲಿ ಪ್ರವೃತ್ತಿ ಇರೋದಿಲ್ಲ, ಅದೇ ನಿದ್ದೆ ಹತ್ತಬೇಕು ಅಂತ, ನಿದ್ದೆ ಆಗಲಿಲ್ಲ ಅಂತ ನಿದ್ದೆ ಮಾತ್ರ ತಗೋತಾನೆ, ಇಷ್ಟು ಕಷ್ಟಪಡ್ತಾನೆ. ಯಾಕೆ ಒಂದ್ ದಿವಸ ನಿದ್ದೆ ತಪ್ಪಿ ಹೋಯ್ತು ಅಂತ ಅಂದ್ರೆ, ನಮ್ಮ ಶ್ರಮವನ್ನ ಪರಿಹಾರ ಮಾಡ್ಲಿಕ್ಕಿರುವಂತಹ ನಿದ್ದೆ ಇದು, ದಿವಸದ ಶ್ರಮವನ್ನು ಪರಿಹಾರ ಮಾಡುತ್ತೆ. ಹೀಗೆ ಅನೇಕ ಜನ್ಮಗಳಲ್ಲಿ ತಿರುಗಾಡಿದಾಗಿರೋ ಆಯಾಸ ಆಗಿದೆ, ಆ ಆಯಾಸವನ್ನು ಪರಿಹಾರ ಮಾಡ್ಲಿಕ್ಕೆ ಭಗವಂತ ಪ್ರಳಯವನ್ನು ಮಾಡ್ತಾ ಇದ್ದಾನೆ ಅಂತಂದ್ರೆ, ಸುಖವಾಗಿ ತನ್ನ ಹೊಟ್ಟೆಯಲ್ಲಿ ಉದರದಲ್ಲಿ ಇಳಿಸಿಕೊಂಡು ಎಲ್ಲ ಜೀವನಿಗೆ ಸುಖವಾದ ನಿದ್ದೆಯನ್ನು ಕೊಡ್ತಾನೆ. ಇದು ಭಗವಂತ ಕರುಣಿಸುವಂತಹ ಜೀವರಿಗೆ ದೊಡ್ಡ ಕರುಣೆ, ಅಂತಹ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಭಗವಂತ. ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ, ಸ್ಥಿತಿಯನ್ನು ಮಾಡ್ತಾನೆ, ಸಂಹಾರವನ್ನು ಮಾಡ್ತಾನೆ, ಹೀಗೆ ಅಂತ ವೇದಗಳು ಅವನನ್ನು ಕೊಂಡಾಡ್ತಾ ಇದೆ. ಅವನಿಗೆ ಸಮಾನನಾದ ವ್ಯಕ್ತಿ ಯಾರಿದ್ದಾರೆ ಜಗತ್ತಿನಲ್ಲಿ? ಅವನಿಗೆ ಸಮಾನನಾದ ವ್ಯಕ್ತಿ ಜಗತ್ತಿನಲ್ಲಿ ಯಾರು ಇಲ್ಲ. ಯಾಕೆ? ಎಲ್ಲರೂ ಜಗತ್ತಿನಲ್ಲಿರುವವರು, ಅವನು ಜಗತ್ತನ್ನು ಹೊತ್ತವ, ಅವನ ರೋಮಕೂಪದಲ್ಲಿ ಬ್ರಹ್ಮಾಂಡ ಇದೆ. ಅಂಥವನಿಗೆ ಸಮಾನನಾದ ವ್ಯಕ್ತಿ ಜಗತ್ತಿನಲ್ಲಿ ಇರುವ ವ್ಯಕ್ತಿ ಹೇಗಾಗಲಿಕ್ಕೆ ಸಾಧ್ಯ? ಆದ್ದರಿಂದ ಜಗತ್ತನ್ನು ಮೀರಿದವ, ಕ್ಷರ ಅಕ್ಷರ ಅತೀತ, ಪುರುಷೋತ್ತಮ ಅಂಥವನು ಇವನು ಅಂತ ಕೃಷ್ಣನನ್ನ ಪರಿಚಯ ಮಾಡಿಸಿಕೊಡ್ತಾ ಇದ್ದಾರೆ. ಸಮಸ್ತ ವೇದ ಕಿಲ ಸೇತಿಹಾಸಾಹ ಪುರಾಣ ಯುಕ್ತ ಸ್ಮೃತಿ ಭಿಸ್ಸಹೀನಂ ಸಮಾನ ಶೂನ್ಯಂ ಪ್ರಭು ಮಾಮನಂತಿ ಪ್ರಮಥ್ಯ ಯೋಗ್ಯಂ ಲಭತೆ ಸ್ಮ ಲಕ್ಷ್ಮೀಂ. ಅವನ ಮಹಿಮೆ ಎಂಥದ್ದು! ಅವನನ್ನ ವೇದಗಳು ಕೊಂಡಾಡ್ತಾ ಇದೆ. ಅನಂತವಾದ ವೇದಗಳು, ಅನಂತವಾದ ವೇದಗಳು ಎಲ್ಲವೂ ಕೂಡ ಭಗವಂತನನ್ನು ಕೊಂಡಾಡ್ತಾ ಇದೆ. ಸರ್ವೇ ಘೋಷಾಹ, ಸರ್ವೇ ನಾದಾಹ, ಸರ್ವಾ ರುಚ, ಎಲ್ಲವೂ ಕೂಡ ಭಗವಂತನನ್ನೇ ಹೇಳುತ್ತೆ. ವೇದ ಹೇಳುತ್ತೆ, ಎಲ್ಲ ಶಬ್ದಗಳು ಭಗವಂತನ ಹೇಳುತ್ತೆ. ಇಡೀ ವೇದ ಅಗ್ನಿ ಸುಕ್ತ, ವರುಣ ಸುಕ್ತ, ಇಂದ್ರ ಸುಕ್ತ, ಅದೂ ಹರಿಯನ್ನೇ ಹೇಳುತ್ತೆ, ನಾರಾಯಣನನ್ನೇ ಹೇಳುತ್ತೆ. ಹೀಗೆ ಸಮಸ್ತ ವೇದ ಎಲ್ಲವೂ ಕೂಡ ಭಗವಂತನ ಹೇಳುತ್ತೆ. ಯಾಕೆ ಅಂತಂದ್ರೆ, ಎಲ್ಲ ವೇದ ಹೊರಟಿದ್ದೆಲ್ಲಿದೆ? ಓಂಕಾರದಿಂದ ಹೊರಟಿದೆ. ಓಂಕಾರ ಪ್ರಣವದಿಂದ ಅದರ ವಿಸ್ತಾರವೇ ಸಮಸ್ತ ವೇದ. ಯಾಕೆ ಪ್ರಣವ ಮೂರು ಅಕ್ಷರದ ಪ್ರಣವದ ವಿಸ್ತಾರ ಮೂರು ಶಬ್ದದ ವ್ಯಾಹೃತಿ. ಓಂಕಾರ ಆ ಉಮಗಳ ಸಂಯೋಗ ಅದೇ ಓಂ, ಅದರ ವಿಸ್ತಾರ ಪ್ರಣವದ ವಿಸ್ತಾರವೇ ಮೂರು ಶಬ್ದದ ವ್ಯಾಹೃತಿ. ಭೂಹು ಭುವಃ ಸ್ವಃ, ಅದರ ವಿಸ್ತಾರವೇ ಮೂರು ಪಾದದ ಗಾಯತ್ರಿ. ಆ ಗಾಯತ್ರಿಯ ವಿಸ್ತಾರವೇ ಮೂರು ವರ್ಗಗಳ ಪುರುಷ ಸುತ್ತ. ಆ ಮೂರು ವರ್ಗಗಳ ಪುರುಷ ಸುತ್ತದ ವಿಸ್ತಾರವೇ ಮೂರು ವೇದಗಳು. ಅದನ್ನೇ ತ್ರಯಿ ಅಂತ ಕರೀತಾ ಇರ್ತಾರೆ. ಮೂರು ವೇದ ಅದನ್ನ ಸುಲಭವಾಗಿ ಹೇಳಬಹುದು ಅಂತಾದರೆ ಓಂಕಾರ, ಓಂಕಾರದಲ್ಲಿ ಎಲ್ಲವೂ ಕೂಡ ಅಡಗಿದೆ. ಯಾಕೆ ಪುರುಷ ಋಗ್ವೇದ ಪ್ರಾರಂಭ ಆಗುವುದು ಅಗ್ನಿಮೀಳೆ ಪುರೋಹಿತಂ ಅಂತ, ಅಗ್ನಿಂ ಅಂತ ಅಕಾರದ ಪ್ರಾರಂಭ ಆಗತ್ತೆ, ಮುಗಿಯೋದು ಇಕಾರದಲ್ಲಿ. ಯಜುರ್ವೇದ ಯಥಾವ ಸುಸಹಾಸತಿ ಅಂತ ಇಕಾರದಲ್ಲಿ ಮುಗಿಯುತ್ತೆ. ಯಜುರ್ವೇದ ಪ್ರಾರಂಭವಾಗಿ ಇಕಾರದಲ್ಲಿ ಇಷಯತ್ವರ್ಜಯತ್ವ ಉಕಾರದಲ್ಲಿ ಮುಗಿಯತ್ತೆ ಯಜುರ್ವೇದ. ಆದ್ದರಿಂದ ಆ ಉ ಅಂತಂದ್ರೆ ಋಗ್ವೇದದ ಆದಿ, ಯಜುರ್ವೇದದ ಕೊನೆ ಅಂತಂದ್ರೆ ಅ ಉ ಅನ್ನೋದ್ರಿಂದ ಇಡೀ ಋಗ್ವೇದ ಯಜುರ್ವೇದಗಳನ್ನು ಸಂಗ್ರಹ ಮಾಡಿ. ಇನ್ನು ಮು ಅದು ಮಾ ಅಲ್ಲ, ಅದು ಮು ಅನುಸ್ವಾರ. ಅನುಸ್ವಾರದಿಂದ ನಾದ ರೂಪವಾದ ಅಂತಂದ್ರೆ ಸ್ವರರೂಪವಾದಂತಹ ಸಾಮವೇದವನ್ನು ಸಂಗ್ರಹ ಮಾಡ್ತಾರೆ. ಹೀಗೆ ಓಂಕಾರ ಅಂದ್ರೆ ಸಮಸ್ತ ವೇದಗಳು ಅಂತ ಹೇಳ್ತಾರೆ. ಅಂತಹ ಸಮಸ್ತ ವೇದ ಪುರಾಣಗಳು ಎಲ್ಲವೂ ಕೂಡ ಭಗವಂತನ ಹೇಳುತ್ತೆ. ಎಲ್ಲ ಶಬ್ದಗಳು ವ್ಯಾಹೃತಿ ಕೊನೆಗೆ ವೇದ ಹೇಳ್ತಾ ಎಲ್ಲ ಸ್ವರಗಳು, ಸ್ವರಗಳಲ್ಲೂ ಭಗವಂತನ ಹೇಳುತ್ತೆ. ಉದಾತ್ತ ಅನುದಾತ್ತ ಸ್ವರಿತ, ನಾವು ಮಾತನಾಡುವಂತಹ ಶಬ್ದಗಳು, ಶಬ್ದದಲ್ಲಿರುವಂತಹ ಸ್ವರಗಳು, ಇನ್ನು ಬೇರೆ ಬೇರೆ ಧ್ವನಿಗಳು ಬರ್ತಾ ಇದೆ, ಸಮುದ್ರದ ಘೋಷ, ಹಲ್ಲಿಯ ನಚುಗುಟ್ಟುವಿಕೆ, ಎಲ್ಲವೂ ಕೂಡ ಭಗವಂತನ ಹೇಳುತ್ತೆ. ಅಂತಹ ಸಮಸ್ತ ಶಬ್ದಗಳಿಂದ ಸ್ವರಗಳಿಂದ ಪ್ರತಿಪಾದಿತನಂತಹ ವ್ಯಕ್ತಿ ಅದು ಇವನು ಕೃಷ್ಣ. ಇದೇ ಕೃಷ್ಣ ಎಲ್ಲ ವೇದಗಳಿಂದ ಪುರಾಣಗಳಿಂದ ಪ್ರತಿಪಾದ್ಯನಾದವ ಅಂತ ಕೃಷ್ಣನನ್ನ ತೋರಿಸ್ತಾ ಇವನು ಸಮಾನನಾದಂತಹ ವ್ಯಕ್ತಿ ಇವನಿಗೆ ಇನ್ನೊಬ್ಬ ಇಲ್ಲ. ಇವನು ಕ್ಷೀರ ಸಮುದ್ರವನ್ನು ಮಥಿಸಿದ, ದೇವತೆಗಳು ದೈತ್ಯರು ಸರಿ ಮಥನ ಮಾಡಲಿಕ್ಕೆ ಎಂದು ನಿಂತರು, ಆದರೆ ಕೊನೆಗೆ ಮಥಿಸಿದ್ದು ಇವನೇ ಅಜಿತ. ಮಥನ ಮಾಡಿ ಆವಾಗ ಲಕ್ಷ್ಮಿಯನ್ನ ಪಡೆದವ. ಇವತ್ತು ಹೊಸದಾಗಿ ರುಕ್ಮಿಣಿಯ ಮದುವೆ ಆಗ್ತಿರೋದಲ್ಲ, ಇದೇ ರುಕ್ಮಿಣಿ ಮೊದಲು ಮದುವೆ ಆದವ ಅಂತ ಆ ಕೃಷ್ಣನನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ. ಹೀಗೆ ರುಕ್ಮಿಣಿಯ ಗೆಳತಿ ಸಖಿ ಅಂದ್ರೆ ಬುದ್ಧಿ ಎಂಬುವಂತಹ ಗೆಳತಿ, ಬುದ್ಧಿಂತು ಪ್ರಮದಂ ವಿದ್ಯಾ, ಎಲ್ಲರಿಗೊಬ್ಬ ಗೆಳತಿ ಇದ್ದಾಳೆ. ಅದು ಯಾರು ಅಂತಂದ್ರೆ ಬುದ್ಧಿ. ಬುದ್ಧಿ ಸ್ತ್ರೀಲಿಂಗದ ಶಬ್ದ, ಅದನ್ನ ಬುದ್ಧಿಯನ್ನು ನಮ್ಮ ಮಡದಿ ಅಂತ ಭಾವಿಸಬೇಕು ಅಂತ, ಅಥವಾ ಗೆಳತಿ ಅಥವಾ ಮಡದಿ ಅಂತ ಪುರಂಜನೋಪಾಖ್ಯಾನದಲ್ಲಿ ಅದನ್ನು ವರ್ಣಿಸ್ತಾ, ಪುರಂಜನ ಅಂದ್ರೆ ಜೀವ, ಅವನಿಗಿದ್ದಂತಹ ಮಡದಿ ಅಂತಂದ್ರೆ ಅವನ ಬುದ್ಧಿ ಅಂತ ಹೇಳ್ತಾ ಹೋಗ್ತಾರೆ. ಬುದ್ಧಿಯನ್ನ ಪ್ರಮದ ಅಂತ ನಿರೂಪಣೆ ಮಾಡುತ್ತಾರೆ. ಇಲ್ಲಿ ರುಕ್ಮಿಣಿಯ ಮಿತ್ರರಾಗಿ ಸಖಿಯಾಗಿ ಆ ಬುದ್ಧಿ ಹೇಳ್ತಾ ಇದ್ದಾಳೆ. ಹೀಗೆ ಅವರವರ ಮಹತ್ವವನ್ನ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಕೃಷ್ಣನನ್ನ, ಯದೀಯ ಪದಂಡ ಕಟಾಹ ಧೇರಿ ವಿಧಾತ್ರ ಹಸ್ತಾರಹಣ ಸಾರವೇದಿ ಮೃಗಾಕ್ಷಿ ಸೋಯಂ ವಿವಿಧಾವತಾರ ವಿಯೋಜಿತಾತ್ಯುದ್ಧತ ಭೂನಿಭಾರ. ಇವನು ಕೃಷ್ಣ ತನ್ನ ಕಾಲಿನ ಯಾವತ್ತು ಸ್ತ್ರೀಯರು ಏನು ಬಯಸ್ತಾರೆ ಅದನ್ನೆಲ್ಲವನ್ನು ಹೇಳ್ತಾ ಇದ್ದಾರೆ. ಸ್ತ್ರೀಯಲ್ಲಿ ಗುಣ ಬೇಕು, ರೂಪ ಬೇಕು, ಬಯಸೋದು ಇಂತಹ ಗುಣವಂತನಾಗಿರ್ಬೇಕು, ರೂಪವಂತನಾಗಿರ್ಬೇಕು, ಒಳ್ಳೆ ಸಾಮರ್ಥ್ಯ ಇರಬೇಕು. ಪುರುಷ ಅಂತಂದ್ರೆ ಒಳ್ಳೆ ಸಮರ್ಥನಾಗಿರಬೇಕು, ಧೀರನಾಗಿರಬೇಕು, ಸೋತ್ಸಾಹಿಯಾಗಿರಬೇಕು, ನಿರಾಸಕ್ತನ ಅಂತ ಅವನಲ್ಲಿ ಬೇಕಾದಷ್ಟು ಪರಾಕ್ರಮ ಇದೆ, ಬುದ್ಧಿವಂತಿಕೆ ಇದೆ, ಜೀವನದಲ್ಲೇ ಆಸೆ ಇಲ್ಲ, ನಿರುತ್ಸಾಹಿಯಾದ ಅಂಥವನನ್ನ ಯಾವ ಹೆಣ್ಣು ಕೂಡ ಬಯಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ರುಕ್ಮಿಣಿಗೆ ಪರಿಚಯ ಮಾಡಿಸ್ತಾ ಈ ಕೃಷ್ಣನಲ್ಲಿ ಗುಣಗಳಿವೆ, ಒಳ್ಳೆ ರೂಪ ಇದೆ, ಬಹಳ ಮನಮೋಹಕನಾಗಿದ್ದಾನೆ, ಅದನ್ನು ಹೇಳಬೇಕಾಗಿಲ್ಲ, ಕಾಣಿಸ್ತಾ ಇದ್ದಾನೆ ಎದುರುಗಡೆ ಎಂಥ ಮನಮೋಹಕ ಅಂತ ಕಾಣಿಸ್ತಾ ಇದ್ದಾನೆ. ಅದರ ಹೆಚ್ಚು ವರ್ಣನೆ ಮಾಡುವ ಅವಶ್ಯಕತೆ ಇಲ್ಲ. ಅವನು ಗುಣಗಳನ್ನು ಹೇಳ್ತಾ ಇವನು ಸಮರ್ಥ ಧೀರ, ಇವನು ಎಂತಹ ಸಾಮರ್ಥ್ಯ ಇವನಲ್ಲಿದೆ ಅಂತಂದ್ರೆ, ಯಾರ ಪಾದದ ಉಂಗುಟದ ತುದಿ ಉಗುರು ತಾಗಿದಾಗ ಯಾವ ಅಚ್ಛೇದ್ಯವಾದ ದೇವತೆಗಳ ಎಲ್ಲ ದೇವತೆಗಳು ದೈತ್ಯರ ಆಯುಧ ಪ್ರಯೋಗ ಮಾಡಿದರೂ ಕೂಡ ಯಾವ ಬ್ರಹ್ಮಾಂಡ ಕರ್ಪರಕ್ಕೆ ಒಂದು ಗೀರು ಬೀಳೋದಿಲ್ಲ, ಅಂತಹ ಬ್ರಹ್ಮಾಂಡದ ಕರ್ಪರ ಸೀಳೆ ಹೋಯಿತು, ಭಿನ್ನವಾಯಿತು, ಅಂತಹ ಸಮರ್ಥನಾದ ಧೀರ ವ್ಯಕ್ತಿ ಅಂತ ಕೃಷ್ಣ ಪರಿಚಯ ಮಾಡಿಸ್ತಾ ಇರ್ತಾರೆ. ಇವರು ಕ್ರಿಯಾಶೀಲ, ಸುಮ್ಮನೆ ಕುಳಿತುಕೊಳ್ಳುವವನಲ್ಲ, ಬೇಕಾದಷ್ಟಿದೆ, ಸುಮ್ಮನೆ ಕೊಡ್ತಾನೆ ಒಂದು ಕಡೆ ಮೂಲೆ ನಿರಾಸಕ್ತನಾಗಿದ್ದ ಹಾಗಲ್ಲ, ಜಗತ್ತಿನ ಸೃಷ್ಟಿ ಸ್ಥಿತಿ ಅದುಗಳನ್ನೆಲ್ಲ ಮಾಡೋದರಲ್ಲಿ ಕ್ರಿಯಾಶೀಲನಾಗಿದ್ದಾನೆ. ಹೀಗೆ ಒಂದೊಂದೇ ಗುಣಗಳನ್ನು ಹೇಳ್ತಾ ಹೋಗ್ತಿದ್ದಾರೆ, ಒಂದೊಂದಕ್ಕೂ ಕೂಡ ಆಕರ್ಷಣೆ ಉಂಟಾಗುವಂತೆ ಅದನ್ನು ಹೇಳ್ತಾ ಇದ್ದಾರೆ ಅಂತ ಸಾರಸ್ವತವಾಗಿ ರಾಜರು ತೋರಿಸ್ತಾ ಇಷ್ಟೆಲ್ಲ ತೋರಿಸಿದ್ರಂತೆ. ಇಷ್ಟೆಲ್ಲ ತೋರಿಸಿದಾಗ ಆಗ ರುಕ್ಮಿಣಿಯಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ, ರುಕ್ಮಿಣಿ ಅದಕ್ಕೆ ಆಯ್ತು ಅಂತ ಹೇಳಿದ್ಲು ಇಲ್ಲ ಅಂತ ಹೇಳಿದ್ಲು, ಹಿಂದಿನವ್ರ ತರ ಅವರ ಮೇಲೆ ಅನುಗ್ರಹ ಮಾಡುವಂತೆ ಬೇರೆ ಭಾವನೆಯನ್ನು ತಾಳಿದಳು ಅಂತಂದ್ರೆ, ಅದಕ್ಕೆ ವಾದರಾಜರು ಹೇಳ್ತಾಳೆ, ವಾದರಾಜರು ಹೇಳ್ತಾರೆ ರುಕ್ಮಿಣಿ ದೇವಿ ಯಾವ ಮಾತನ್ನು ಆಡಲಿಲ್ಲ ಅಂತ. ಕೃಷ್ಣನ ನಾನು ಮರೆಸ್ತೇನೆ ಅಂತ ಹೇಳಲಿಲ್ಲ, ಅಥವಾ ಕೃಷ್ಣ ನಾನು ಮರೆಸೋದಿಲ್ಲ ಅಂತಲೂ ಹೇಳಿಲ್ಲ, ಯಾವ ಮಾತನ್ನು ಆಡಲಿಲ್ಲ. ಹಾಗಾದ್ರೆ ಜನ ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ವಿವೇಕ ಸಖ್ಯೇತಿ ವಿಬೋಧಿ ದಾಸ ಬಭೂವ ತೃಷ್ಣಿಂ ಕಮಲಾತ್ತಮಾಲ ಪ್ರಹರ್ಷ ಚಿನ್ನಾಮಿ ಪರಂತ ದೋಚು ಪ್ರಭುಂತಮಾಕಾಂಕ್ಷದಿ ರುಗ್ಮಿಣೀತಿ. ರುಗ್ಮಿಣೀ ದೇವಿ ಕೃಷ್ಣನನ್ನು ವರಿಸ್ತೇನೆ ಅಂತ ಹೇಳಿಲ್ಲ, ಇಲ್ಲ ಅಂತಲೂ ಮಾತನ್ನು ಆಡಲಿಲ್ಲ. ಆದ್ರೆ ಜನತೆಗೆ ಹೇಗೆ ಗೊತ್ತಾಯ್ತು ಅಂತಂದ್ರೆ, ಆವಾಗ ಕೃಷ್ಣನನ್ನ ನೋಡುವಾಗ ನೋಡಿದಾಗಲೇ ಆವಾಗ ಅವಳಲ್ಲಿ ಕೆಲವು ಚಿಹ್ನೆಗಳ ಬದಲಾವಣೆಗೊಂಡವರು, ಆ ಚಿಹ್ನೆಗಳೇ ಸೂಚನೆ ಮಾಡಿದ್ರಂತೆ ಕೃಷ್ಣನ ರುಗ್ಮಿಣಿ ದೇವಿ ವರಿಸ್ತಾಳೆ ಅಂತನ್ನೋದನ್ನ ರುಗ್ಮಿಣಿ ಬಾಯ್ಬಿಟ್ಟು ಹೇಳಿಲ್ಲಂತೆ ಕೃಷ್ಣನ ವರಿಸ್ತೇನೆ ಅಂತ. ಆದ್ರೆ ಅವಳ ಮುಖಭಾವನೆ, ಅವಳ ನಗು, ಅವಳ ನೋಟ, ಅವುಗಳಲ್ಲಿ ಸ್ವಲ್ಪ ಎಲ್ಲೋ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಅದರಿಂದಲೇ ಕೃಷ್ಣನ ರುಗ್ಮಿಣಿ ವರಿಸ್ತಾ ಇದ್ದಾಳೆ ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಎಲ್ಲರೂ ತೀರ್ಮಾನವಾಗಿಲ್ಲ, ಕೃಷ್ಣನೊಟ್ಟಿಗೆ ರುಗ್ಮಿಣಿ ದೇವಿ ವಿವಾಹ ಸ್ವಯಂವರ ಏರ್ಪಾಡಾಯ್ತು. ನಂತರದಲ್ಲಿ ವಿವಾಹದ ಮಂಟಪಕ್ಕೆ ಬಂದಿದ್ದಾರೆ. ಅಲ್ಲಿ ಎಲ್ಲ ಅನೇಕ ಜನ ಬ್ರಾಹ್ಮಣರು ಎಲ್ಲರೂ ಕೂಡ ಸೇರಿದ್ದಾರೆ, ವೇದ ಘೋಷಗಳನ್ನ ಹೇಳ್ತಾ ಇದ್ದಾರೆ, ಮಂತ್ರಗಳನ್ನು ಹೇಳ್ತಾ. ಇದರ ಮೊದಲಿಗೆಲ್ಲ ಪುಣ್ಯಾಹ ನಾಂದಿ, ಪಿತೃಗಳ ಆರಾಧನೆ ಎಲ್ಲವೂ ಕೂಡ ಮುಗಿದಿದೆ. ಈಗ ಆ ವಿವಾಹದ ಕಾಲಕ್ಕೆ ಮುಹೂರ್ತಕ್ಕೆ ಬಂದಿದ್ದಾರೆ. ವಿವಾಹದ ಸಂದರ್ಭ, ಕೃಷ್ಣ ಒಂದು ಕಡೆ ನಿಂತಿದ್ದಾನೆ, ರುಗ್ಮಿಣಿ ಮತ್ತೊಂದು ಕಡೆ ನಿಂತಿದ್ದಾಳೆ. ಮಧ್ಯದಲ್ಲಿ ಅಂತಃಪಟ ಹಿಡಿದಿದ್ದಾರೆ, ಕೃಷ್ಣ ರುಗ್ಮಿಣಿಯರ ಮಧ್ಯದಲ್ಲಿ ಅಂತಃಪಟ ಹಿಡಿದಿದ್ದಾರೆ. ಇದೇನಿದು ಕೃಷ್ಣ ಮತ್ತು ರುಗ್ಮಿಣಿ ಮಧ್ಯದಲ್ಲಿ ಅಂತಃಪಟ? ಅವರಿಬ್ಬರಿಗೆ ತಡೆ ಉಂಟು ಮಾಡಿದಂತ ಇದಲ್ಲ, ಅವರಿಬ್ಬರು ನಿತ್ಯ ಅಭಿಯೋಗಿಗಳು, ಆದ್ರೆ ಅವರಿಬ್ಬರ ಮಧ್ಯದಲ್ಲಿ ಅಂತಃಪಟವನ್ನು ಹಿಡಿದ್ರಲ್ಲ ಅಂತಂದ್ರೆ, ರಾಜ ಹೇಳ್ತಾರೆ ಅಂತಃಪಟ ಹಿಡೀಲಿ ಅಂತೆ, ಅದಕ್ಕೇನಂತೆ ಅಂತ. ತಯೋರ್ ಮುಹೂರ್ತಾವಧಿ ಮಧ್ಯ ದತ್ತ ಪಟಂಬಿ ನಿರ್ಭಿತ್ಯ ಮಿತಸ್ಪ್ರಶಂತ್ಯ ಪ್ರಭಾಸದಾ ಖಂಡಿತ ಯೋಗ ಭಾಜಂ ವಿಬೋಧಯಂತಿ ಸ್ಮ ವಿವೇಕ ಭಾಜ. ಜ್ಞಾನಿಗಳಂದ್ರಂತೆ ಇದು ನಿತ್ಯಾಭಿಯೋಗಿತನ ಅಂದ್ರೆ ಇದು ಅಂತ ಹೇಳ್ತಾ ಇದ್ದಾರೆ. ಅದೇನು ಮಧ್ಯದಲ್ಲಿ ಇಬ್ಬರು ಮಧ್ಯದಲ್ಲಿ ಬಟ್ಟೆ ಹಿಡಿದಿದ್ದಾರೆ, ಇಬ್ಬರು ನಿತ್ಯಾಭಿಯೋಗಿಗಳು ಅಂತ ಹೇಳ್ತಾ ಇದ್ದಾರೆ, ಇದೇನಿದು ಅಂತಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಮಧ್ಯದಲ್ಲಿ ಒಳ್ಳೆ ಬಟ್ಟೆನೇನೋ ಹಿಡಿದಿದ್ದಾರೆ ಬ್ರಾಹ್ಮಣರು, ಆ ಕಡೆ ಈ ಕಡೆ ಸೇರಿ ಹಿಡಿದಿದ್ದಾರೆ ಬಟ್ಟೆಯನ್ನ. ಒಂದು ಕಡೆ ಕೃಷ್ಣ ನಿಂತಿದ್ದಾನೆ, ಮತ್ತೊಂದು ಕಡೆ ರುಗ್ಮಿಣಿ ನಿಂತಿದ್ದಾಳೆ. ಆದ್ರೆ ಏನ್ ಮಾಡೋದು, ಆ ಪಟವನ್ನ ಪಟ ಮಧ್ಯದಲ್ಲಿ ಹಿಡಿದ್ರು ಕೂಡ ಈ ಕೃಷ್ಣನ ಮೈ ಕಾಂತಿ, ಶರೀರದ ಕಾಂತಿ ಏನಿದೆ ಅದು ಪಟವನ್ನ ಭೇದಿಸಿಕೊಂಡು ಆ ಕಡೆ ಬಂದು ರುಗ್ಮಿಣಿಯ ಮೈ ಮೇಲೆ ಚೆಲ್ಲಿದೆ. ರುಗ್ಮಿಣಿ ದೇಹ ಕಾಂತಿ ಅದು ಪಟವನ್ನ ಭೇದಿಸಿ ಕೃಷ್ಣನ ಮೈ ಮೇಲೆ ಚೆಲ್ಲಿದೆ. ಇದರಿಂದ ಅವರಿಬ್ಬರಿಗೆ ವಿಯೋಗವೇ ಇಲ್ಲ ಅಂತನ್ನೋದನ್ನ ಅಂತಃಪಟವೂ ತೋರಿಸಿಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವೇನು ಬೇಕಾದ್ರೆ ಮಧ್ಯದಲ್ಲಿ ಹಿಡೀರಿ, ಅವರಲ್ಲಿ ಮಾತ್ರ ವಿಯೋಗ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತನ್ನೋದನ್ನ ತೋರಿಸ್ತಾ, ಆ ಅಂತಃಪಟದಿಂದಲೂ ಕೂಡ ಅವರಿಬ್ಬರಲ್ಲಿ ವಿಯೋಗ ಇಲ್ಲ ಅಂತನ್ನೋದು ಗೊತ್ತಾಗ್ತಾ ಇದೆ. ಹೀಗೆ ಅವರಿಬ್ಬರು ಅದೇ ಹಿಂದೆಯ ಸೀತೆ, ಹಿಂದಿನ ರಾಮ, ಅದೇ ಲಕ್ಷ್ಮಿ, ಅದೇ ನಾರಾಯಣ. ಇವತ್ತು ರುಗ್ಮಿಣಿ ಮತ್ತು ಕೃಷ್ಣ ಸೀತಾ ಸ್ವಯಂವರ ಮಹೋತ್ಸವ ಗಾನ ಕಾಲೇ ಜಾತೋ ರಮಾಪುಲ ಕಮಾಧವ ಮಂದಹಾಸ ಸಾ ಜಾನಕೀಯ ಮಯಮೇವ ಹಿ ರಾಮಚಂದ್ರ ಕಿಂ ತನ್ಮುಹೂರ್ತ ಕಥೆಯೇತಿ ಶುಂಸ ತಸ್ಮ. ಇದೇನು ಹೊಸತಲ್ಲ. ಆದ್ರೆ ಅವರಿಬ್ಬರಲ್ಲಿ ಮಾತ್ರ ಕೃಷ್ಣ ರುಗ್ಮಿಣಿಯರಲ್ಲಿ ಅದೇ ಸೀತೆ, ಅದೇ ರಾಮಚಂದ್ರ, ಅದೇ ರುಗ್ಮಿಣಿ, ಅದೇ ಕೃಷ್ಣ. ಹಾಗಾದ್ರೆ ಏನು ಹೊಸತನ ಇಲ್ಲ, ಉತ್ಸಾಹ ಇಲ್ಲ ಅಂತಂದ್ರೆ, ಒಂದು ವರ್ಷ ಆಯ್ತು ಅಂದ್ರೆ ನಿಮ್ಮ ಮನೆಯವರು ಬಂದಿದ್ದಾರೆ ನೋಡ್ರಿ, ನಮ್ಮ ಮನೆಯವರು ಬಂದಿದ್ದಾಳೆ ಅದರಲ್ಲಿ ಸಂತೋಷ. ಅಟ್ಟೆ ಹೊರತಾಗಿ ಆ ಉತ್ಸಾಹ ತೋರಿಸ್ಲಿಕ್ಕೆ ಹೋಗೋದಿಲ್ಲ, ಯಾಕೆ ವರ್ಷ ಆಯ್ತು ನೋಡಿ ಪ್ರಾರಂಭ ಮಾಡಿದ್ದೇನೆ ಅದೇ ಉತ್ಸಾಹ. ಆದ್ರೆ ರಮಾನಾರಾಯಣ ಮಾತ್ರ ಅಂತ ಮನೋಭಾವ ಇಲ್ಲಂತವ್ರಿಗೆ. ಆ ಸೀತಾದೇವಿಗೆ ಕೃಷ್ಣನ್ನ ರಾಮಚಂದ್ರ ನೋಡಿದಾಗ ಅದೇ ಲಕ್ಷ್ಮಿ ಹಿಂದೆ ಸ್ವಯಂವರ ಆಗಿದೆ, ಸಮುದ್ರ ಮಥನ ಕಾಲದಲ್ಲಿ ಸ್ವಯಂವರ ಆಗಿದೆ. ಆದ್ರೆ ಕೃಷ್ಣ ನೋಡುವಾಗ ಏನೋ ರೋಮಾಂಚನ ಆಗತ್ತಂತ ಕೃಷ್ಣನಿಗೆ, ಹಾಗೆ ಸೀತೆಯನ್ನು ನೋಡುವಾಗ ಅದೇ ಮತ್ತೆ ಮಂದಹಾಸ ಬೀರುತ್ತಾರಂತೆ. ಹೊಸದಾಗಿ ನೋಡಿದಾಗ ಏನೊಂದು ಮಂದಹಾಸ ಬೀರಬೇಕೋ ಅದೇ ಮಂದಹಾಸವನ್ನು ಕೃಷ್ಣ ಮತ್ತೆ ಬೀರುತ್ತಾರಂತೆ. ಅದೇ ರಾಮಚಂದ್ರನಾಗಿದ್ದ ಯಾವ ಒಂದು ಮಂದಹಾಸನ ಬೀರಿದ್ದಾನೆ ಅದೇ ಮಂದಹಾಸವನ್ನ ಈಗ ಕೃಷ್ಣ ಬೀರ್ತಾ ಇದ್ದಾನೆ. ಅಂತಃಪಟ ತೆಗೆಯುವ ಸಂದರ್ಭ, ಅಂತಃಪಟ ತೆಗಿತಾ ಇದ್ದಾರೆ. ಅಂತಃಪಟ ತೆಗೆದಾಗ ಅದು ನಿರೀಕ್ಷಣೆಯ ಮುಹೂರ್ತ, ಮುಹೂರ್ತವನ್ನ ಹೇಳ್ತಾರೆ. ಮುಹೂರ್ತ ವಿವಾಹದ ಕಾಲದಲ್ಲಿ ಮುಹೂರ್ತವನ್ನು ನೋಡಬೇಕು. ಯಾವುದಕ್ಕೆ ಮುಹೂರ್ತ ನೋಡಬೇಕು? ಮುಹೂರ್ತ ಅಂದ್ರೆ ಬಹಳ ಅಲ್ಪಾವಧಿ ಇರುತ್ತೆ, ಕೆಲವೊಮ್ಮೆ 11 ನಿಮಿಷ 13 ನಿಮಿಷ, ಅಷ್ಟು ಅಲ್ಪಾವಧಿ ಮುಹೂರ್ತ ಇರುತ್ತೆ. 3ಕ್ಕೆ ಮುಹೂರ್ತ ನೋಡುವ ಕ್ರಮ ಇದೆ. ಒಂದು ಅಕ್ಷತೆ ಅಂದ್ರೆ ನಿರೀಕ್ಷಣ, ನಾವು ಪ್ರಧಾನ ಮೊದಲಿಗೆ ಅಕ್ಷತೆ ಹಾಕೊಂಡು ನಿರೀಕ್ಷಣದಲ್ಲಿ ನಿರೀಕ್ಷಣ ಅಂತ ಅದನ್ನು ಕರೀತಾರೆ. ನಿರೀಕ್ಷಣ ಅಂದ್ರೆ ನೋಟ, ಮೊದಲಿಗೆ ನೋಡುವಂಥದ್ದು ಪುರುಷನನ್ನ, ವಧು ವಧುವನ್ನು ಪುರುಷ ನೋಡುವಂಥದ್ದು, ಅದನ್ನು ನಿರೀಕ್ಷಣ ಅಂತ ಹೇಳ್ತಾ ಇರ್ತಾರೆ. ಅದು ಇವತ್ತು ಉಳಿದಿಲ್ಲ, ಇವತ್ತು ಮೊದಲಿಗೆ ನಿರೀಕ್ಷಣ ಅಂತನ್ನುವ ಕ್ರಮವೇ ಉಳಿದಿಲ್ಲ. ಆದರೂ ಕೂಡ ಆ ಮುಹೂರ್ತದಲ್ಲಿ ನಿರೀಕ್ಷಣೆಗೆ ಮೊದಲು ನೋಡಿರಲಿ, ಆದರೂ ಕೂಡ ಮದುವೆ ಮುಹೂರ್ತದಲ್ಲಿ ಆದ್ರೂ ನೋಡಬೇಕು ಅಂತ. ಯಾಕಂದ್ರೆ ಆ ಮುಹೂರ್ತದಲ್ಲಿ ನೋಡೋದಕ್ಕೆ ಮಹತ್ವ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಮುಹೂರ್ತದಲ್ಲಿ ನೋಟ ಇವರದ್ದು ಬೀರಿದೆ ಅದಕ್ಕೆ ಮಹತ್ವ ಇದೆ, ಅದರಿಂದ ನಿರೀಕ್ಷಣ. ಎರಡನೆಯದ್ದಾಗಿ ಮಾಂಗಲ್ಯ ಧಾರೆ, ಧಾರೆ. ಈ ಮೂರಕ್ಕೂ ಮುಹೂರ್ತವನ್ನು ನೋಡಬೇಕು. ಈ ಮೂರು ಏಕಕಾಲದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಕೇವಲ 11-13 ನಿಮಿಷಗಳಲ್ಲಿ ಇದಿಷ್ಟೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಮೂರಲ್ಲಿ ಯಾವುದು ಪ್ರಧಾನ ಅದನ್ನು ನೋಡೋದು. ಕೆಲವು ಸಂದರ್ಭಗಳಲ್ಲಿ, ಕೆಲವರ ಸಂಪ್ರದಾಯಗಳಲ್ಲಿ ಮಾಂಗಲ್ಯ ಧಾರಣೆ ಮುಹೂರ್ತ ನೋಡ್ತಾರೆ, ಕೆಲವರ ಸಂಪ್ರದಾಯದಲ್ಲಿ ನಿರೀಕ್ಷಣೆಯ ಮುಹೂರ್ತವನ್ನು ನೋಡ್ತಾರೆ. ನಿರೀಕ್ಷಣೆಯ ಮುಹೂರ್ತ, ನಿರೀಕ್ಷಣೆ ಅಂದ್ರೆ ಏನು ನೋಡೋದು? ವಧು ವರನನ್ನು ನೋಡಬೇಕು, ವರ ವಧುವನ್ನು ನೋಡಬೇಕು. ಹೇಗ್ ನೋಡ್ಬೇಕು ಅದೇನ್ರಿ ಹೇಳ್ಕೊಡೋದು? ನೀವು ಹೇಗ್ ನೋಡ್ಬೇಕು ಅಂತ ಏನು ಹೇಳ್ಕೊಡೋದು? ಅಂತಂದ್ರೆ ರಾಜರಾಜ ಹೇಳ್ತಾರೆ, ನಿಮ್ಗೆ ಸ್ವಲ್ಪ ತಿಳುವಳಿಕೆ ಇಲ್ಲ, ನಾನು ಸ್ವಲ್ಪ ಹೇಳ್ತೇನೆ ಅಂತಂತಾರೆ ರಾಜರಾಜ. ನಿಮಗೆ ಮದುವೆ ಆದವರಾಗಿರ್ಬಹುದು, ಮದುವೆ ಆಗದವರಾಗಿರ್ಬಹುದು, ಹೇಗೆ ನೋಡ್ಬೇಕು ನಿಮ್ಗೆ ಗೊತ್ತಿಲ್ಲ, ನಾನು ಹೇಳ್ತೇನೆ ಅಂತ ರಾಜರು ಹೇಳ್ತಾ ಇದ್ದಾರೆ. ಆಸೀತ್ ಪರಸ್ಪರ ನಿರೀಕ್ಷಣ ಕರ್ಮ ಕಾಲೆ ಭೀಷ್ಮೀಮುಖಂ ಜಗತ್ತನ್ನೇನಂ ಮುರಾರೇ ತಸ್ಯಶ್ಚ ನಾಭಿಸರಸಿ ನಿಲಯಂ ತದೇತತ್ ಯುಕ್ತಂ ಯದರ್ಥ ದೃಗಸಾವ್ಯ ಮುತ್ಪರಾಕ್ಷಿ. ಅಂತಃಪಟವನ್ನು ತೆಗೆದಾಗ ಆ ಮುಹೂರ್ತದಲ್ಲಿ ವರ ನೋಡಬೇಕು. ಏನನ್ನು ನೋಡಬೇಕು ಅಂತಂದ್ರೆ ವಧುವಿನ ಕಣ್ಣನ್ನು ನೋಡಬೇಕಂತ. ವಧುವಿನ ಕಣ್ಣನ್ನು ನೋಡಬೇಕು. ವಧು ಏನ್ ನೋಡಬೇಕು? ವರನ ಕಣ್ಣನ್ನು ನೋಡಬಾರದು, ವರನ ನಾಭಿಯನ್ನು ನೋಡಬೇಕು ಅಂತ ಹೇಳ್ತಾರೆ. ವರನ ನಾಭಿಯನ್ನ ವಧು ನೋಡಬೇಕು, ವರನ ನಾಭಿಯನ್ನ ವಧು ನೋಡಬೇಕು, ವಧುವಿನ ಕಣ್ಣನ್ನ ವರ ನೋಡಬೇಕು ಅಂತ ಇದು ಶಾಸ್ತ್ರೀಯ ಕ್ರಮ, ಹಾಗೆ ಮಾಡುತ್ತಾರೆ. ಆದರೆ ಇಲ್ಲಿ ರುಕ್ಮಿಣಿ ಅಂತಃಪಟವನ್ನ ತೆಗೆದಾಗ ತದೇವ ಲಗ್ನಂ ಸುದಿನಂ ತದೇವ ಚಂದ್ರಗಲಂ ತದೇವ ವಿದ್ಯಾವರಂ ದೈವಲಂ ತದೇವ ಲಕ್ಷ್ಮೀ ಸ್ಮರಾಮಿ ಅಂತ ಭಗವಂತನ ಆ ವಿವಾಹ ಸಂದರ್ಭದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಅಂತಃಪಟವನ್ನು ತೆರೆದಾಗ ನಿರೀಕ್ಷಣೆ ನಡೆಯಿತು. ಕೃಷ್ಣ ರುಕ್ಮಿಣಿಯ ಕಣ್ಣನ್ನು ನೋಡಿದ, ರುಕ್ಮಿಣಿ ದೇವಿ ಕೃಷ್ಣನ ನಾಭಿಯನ್ನು ನೋಡಿದ್ದಾಳೆ. ಇದು ಅತ್ಯಂತ ಸಮುಚಿತವಾಗಿದೆ ಅಂತ ಹೇಳ್ತಾ ಇರ್ತಾರೆ. ಯಾಕೆಂತಂದ್ರೆ ರುಕ್ಮಿಣಿ ದೇವಿ ಕೃಷ್ಣನ ನಾಭಿಯನ್ನು ನೋಡಿದ್ದಾರೆ. ಯಾಕೆ? ಅದು ರುಕ್ಮಿಣಿಯ ಕಣ್ಣು ಅಂತಂದ್ರೆ ಅದು ಕಮಲ. ಕಮಲ ಎಲ್ಲಿರುತ್ತೆ? ಸರೋವರದಲ್ಲಿರುತ್ತೆ. ನಾಭಿ ಸರೋವರ ತಾನೆ. ಆ ನಾಭಿ ಎಂಬಂತ ಸರೋವರದಲ್ಲಿರುವಂತೆ ಆ ರುಕ್ಮಿಣಿಯ ಕಣ್ಣು ಸರೋವರದೆಡೆಗೆ ಹೋಯಿತು. ಇನ್ನು ಕೃಷ್ಣನ ಕಣ್ಣು ರುಕ್ಮಿಣಿಯ ಕಣ್ಣನ್ನು ನೋಡಿತು. ಯಾಕೆ? ಮುಖ ಭಗವಂತನ ಕಣ್ಣಿನಿಂದ, ಸೂರ್ಯಶ್ಚ ಸೂರ್ಯ ಚಂದ್ರನು ಭಗವಂತನ ಕಣ್ಣಿಂದ ಬಂದವರು. ಆದ್ದರಿಂದ ಭಗವಂತನ ಕಣ್ಣು ಅಂದ್ರೆ ಸೂರ್ಯ. ಈ ಕಮಲಕ್ಕೆ, ಕಮಲ ಅರಳೋದು ಸೂರ್ಯ ಉದಯಿಸಿದಾಗ. ಆದ್ದರಿಂದ ಕೃಷ್ಣನ ಕಣ್ಣು ಅದು ರುಕ್ಮಿಣಿಯ ಕಣ್ಣಿನ ಕಡೆ ಹೋಯಿತು, ಆ ರುಕ್ಮಿಣಿಯ ಕಣ್ಣು ಭಗವಂತನ ನಾಭಿಯ ಕಡೆ ಹೋಯಿತು ಅಂತ ಇದು ಅತ್ಯಂತ ಸಮುಚಿತವಾಗಿತ್ತು ಅಂತ ರಾಜರು ಸೊಗಸಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಗುಣನ್ವಿತಾಭಿ ಶುಭಜೀರಿಕಾಭಿ ಪರಸ್ಪರಂ ವರ್ಷತಿ ಬಂಧು ವರ್ಗೆ ವಕ್ಷಸ್ಥಿತಂಭೋಧಿ ಸುತಾಜಿತಸ್ತ ಪಕ್ಷಿ ಪ್ರಯುಕ್ತಂ ಪ್ರಥಮಂ ಬಭಾರ. ತಕ್ಷಣದಲ್ಲಿ ಅಂತಃಪಟ ತೆಗೆದಾಗ ನಿರೀಕ್ಷಣೆ, ಮರುಕ್ಷಣದಲ್ಲಿ ಅಕ್ಷತೆ ಕಾಳು. ಅಕ್ಷತೆ ಕಾಳನ ಹಾಕಿದ್ರೆ ಅಂತಃಪಟ ತೆರೆದಾಗ ಅಕ್ಷತೆ ಕಾಳು, ಎಲ್ಲದರಲ್ಲೂ ಭಾರಿ ಯುದ್ಧ. ಅಕ್ಷತೆ ಕಾಳನ ಹಾಕೋದ್ರಲ್ಲಿ ಭಾರಿ ಯುದ್ಧ. ಯಾರು ಮೊದಲು ಹಾಕ್ತಾರೆ? ಅಕ್ಷತೆಯನ್ನು ವಧುವಿನ ಕಡೆಯವರು ಹಾಕ್ತಾರೋ ವರನ ಕಡೆಯವರು ಹಾಕ್ತಾರೆ? ಎಲ್ಲರೂ ಹೇಳ್ತಿರ್ತಾರೆ, ವರನ ಕಡೆಯವರು ಹೇಳ್ತಿರ್ತಾರೆ, ನೀನು ಮೊದಲು ಹಾಕಬೇಕು, ಇಲ್ಲಾಂದ್ರೆ ನೋಡಿ ಜೀವನ ದುಃಖ ಅನುಭವಿಸಬೇಕಾಗತ್ತೆ, ಯಾವತ್ತೂ ಹೆಂಡತಿ ಮಾತನ್ನು ಕೇಳ್ಕೊಂಡಿರಬೇಕಾಗತ್ತೆ. ಅದನ್ನು ಹೆಂಡತಿ ಪಕ್ಷದವ್ರು ಹೇಳ್ತಾ ಇರ್ತಾರೆ, ನೀನು ಮೊದಲು ಹಾಕಬೇಕು, ಗಂಡಂದೆ ಯಾವತ್ತು ಕೈ ಮೇಲಾಗಿರುತ್ತೆ, ನೀನು ಮೊದಲು ಮೇಲೆ ಹಾಕಬೇಕು ಅಂತ ಹೆಂಡತಿ ಕಡೆಯವ್ರು ಹೇಳ್ತಿರ್ತಾರೆ. ಹೀಗೆ ವಧುವಿನ ಪಕ್ಷದವರು, ಹಾಗೆ ಇಲ್ಲೂ ಕೂಡ ನಡೆದು ರುಗ್ಮಿಣಿ ಪಕ್ಷದವರು ಅಂತ ಕೆಲವರು ಇದ್ದಾರೆ, ಅವರೆಲ್ಲ ತಿಳಿಸಿದ್ದಾರಂತೆ. ರುಗ್ಮಿಣಿ ನೀನೇ ಮೊದಲು ಹಾಕ್ಬೇಕು ಅಂತ ರುಗ್ಮಿಣಿ ಹೇಳ್ತಾರೆ. ನಾನು ಹಾಕ್ತೇನೆ, ನೀನು ಚಿಂತೆ ಮಾಡಬೇಡ ಅಂತ ರುಗ್ಮಿಣಿ ಹೇಳ್ತಿದ್ದಾರೆ. ಕೃಷ್ಣನ ಕಡೆಯವರು, ಕೃಷ್ಣ ಏನಾದ್ರೂ ನೀನೇ ಹಾಕುವನು, ನೀನೇ ಹಾಕ್ತೀಯ ಅಂತ ಕೃಷ್ಣನ ಪಕ್ಷದವರು ಹುರಿದುಂಬಿಸ್ತಾ ಕೃಷ್ಣ ಹಾಕ್ತಾನೆ ಅಂತ ವಿಶ್ವಾಸದಲ್ಲಿ ಅವರು ನಿಂತಿದ್ದಾರೆ. ಆದ್ರೆ ಏನಾಯ್ತು ಇಲ್ಲಿ ಸ್ವಾರಸ್ಯ ಅಂದ್ರೆ, ಕೃಷ್ಣ ಮೊದಲು ಹಾಕ್ಲೇ ಇಲ್ಲಂತೆ, ಅವನು ಸೋಫಾ ಬಿಟ್ಟನಂತೆ, ಮೊದಲು ರುಕ್ಮಿಣಿ ಹಾಕಿದ್ದಾಳೆ ಅಂತ. ಯಾಕೆ ಹಾಗಾಯ್ತು? ಕೃಷ್ಣ ಮೊದಲು ಹಾಕಬಹುದಾಗಿತ್ತಲ್ಲ, ಕೃಷ್ಣ ಹಾಕದೇನೆ ರುಕ್ಮಿಣಿ ಕಡೆ ಯಾಕೆ ಹಾಕಿಸ್ಕೊಂಡ? ಇವನು ಮೊದಲೇ ವಿವಾಹದ ಮೊದಲಿಗೆ ಹೆಂಡತಿ ಕಡೆ ಸೋಫಾ ಬಿಟ್ಟನು ಕೃಷ್ಣ ಅಂತಂದ್ರೆ, ಅದಕ್ಕೆ ಹೇಳ್ತಾರೆ ಏನು ಮಾಡೋದು ಹೇಳ್ರಿ, ಕೃಷ್ಣ ಏನು ಹಾಕಬೇಕು ಅಂತಿದ್ದ. ಆದ್ರೆ ಕೃಷ್ಣ ಕೈಯತ್ತಿ ಹಾಕುವ ಮೊದಲಿಗೆ ಆ ಕೃಷ್ಣನ ವಕ್ಷಸ್ಥಳದಲ್ಲಿ ಕೂತಿದ್ದಾಳೆ ನೋಡಿ ಲಕ್ಷ್ಮಿ, ಆತರದ ಒಳಗೆ ಕೂತಿರುವಂತಹ ಅರ್ಜುನಿ ಮೊದಲೇ ಹಾಕಿಬಿಟ್ಟಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ವಕ್ಷಸ್ಥಿತಂಭೋದಿ ಸುತಾಜಿತ ಪಕ್ಷಿ ಪ್ರಯುಕ್ತಂ ಪ್ರಥಮಂ ಬಭಾರ. ಹೀಗಾಗಿ ರುಕ್ಮಿಣಿಯ ಮೊದಲಿಗೆ ಅಕ್ಷತೆಯ ಕಾಳನ್ನ ಹಾಕಿದ್ದಾಳೆ ಅಂತ ಒಂದೊಂದು ಆ ಸಣ್ಣ ಸಣ್ಣ ಪ್ರಸಂಗಗಳು ಇವತ್ತು ಯಾವ್ದನ್ನ ನಾವು ಹೈಲೈಟ್ ಮಾಡ್ತೇವೆ ಅದನ್ನ ರಾಜ ಎತ್ತಿ ತೋರಿಸ್ತಾರೆ, ಅದರಲ್ಲಿ ಸ್ವಾರಸ್ಯಗಳನ್ನ ತೋರಿಸ್ತಾರೆ. ಆಕಂಠ ಮಾಪಾದ ತಲನ್ಮುರಾರೇ ನೇತ್ರಂತ ನೀಲೋತ್ಪಲ ಚಾರುಮಾಲಂ ಶ್ರೀ ಸಂದಧೇ ತಕ್ಷಣ ಹೆಟ್ಟ ರಾಮ ಸತ್ಕಂಚಿಕಂ ಶ್ರೀಪತಿ ರತ್ನಪತ್ನ್ಯಾಂ. ನಂತರದಲ್ಲಿ ಕೃಷ್ಣನ ಕರುಳಿಗೆ ಒಂದು ಹಾರವನ್ನ, ಅದ್ಭುತವಾದ ಹಾರವನ್ನ ರುಗ್ಮಿಣೀ ದೇವಿ ಹಾಕ್ತಾ ಇದ್ದಾಳೆ. ಅದೊಂದು ಸುಂದರವಾದ ಹಾರ, ಸುಂದರವಾದ ಹಾರವನ್ನ ಕೃಷ್ಣನ ಕೊರಳಿಗೆ ಹಾಕಿದ್ದಾಳೆ ರುಗ್ಮಿಣೀ ದೇವಿ. ಭಗವಂತನಿಗೆ ಹೇಗೆ ಹಾಕಿದ್ದಾಳೆ? ಆಕಂಠ ಮಾಪಾದ ತಲ, ಭಗವಂತನ ಕತ್ತಿನಿಂದ ಹಿಡಿದು ಪಾದ ತನಕ ಬಂದಿದೆ ಅಂತ. ಪಾದದವರೆಗೆ ಬಂದಿರುವಂತಹ ಸುಂದರವಾದ ಭವ್ಯವಾದ ಹಾರವನ್ನ ರುಗ್ಮಿಣೀ ದೇವಿ ಹಾಕಿದ್ದಾಳೆ. ಯಾವತ್ತೂ ಕೂಡ ಭಗವಂತನಿಗೆ ಮಾತ್ರ ಪಾದದ ತನಕ ಇರುವಂತಹ ಹಾರವನ್ನು ಹಾಕಬೇಕು ಅಂತ ಇದೆ. ಮತ್ತೆ ಉಳಿದವರಿಗೆ ಹಾಗೆ ಹಾರವನ್ನು ಹಾಕಬೇಕಾದ್ರೆ ನಾಭಿಯ ತನಕ ಬರಬೇಕು. ಅದಕ್ಕೆ ತುಳಸಿ ಮಣಿಯೇ ಆಗಲಿ, ಯಜ್ಞೋಪವೀತವೇ ಆಗಲಿ, ಯಾವುದೇ ತಂದರೂ ಕೂಡ ನಾಭಿಯ ತನಕ ಬರಬೇಕು. ನಾಭಿಯ ಕೆಳಗೆ ಹೋಗಬಾರದು. ನಾಭಿಯ ಕೆಳಗೆ ಯಾವ ಹಾರ ಅಂಥದ್ದು ಯಾವ್ದು ಬರಬಾರದು, ಅದೆಲ್ಲ ನಾಭಿಯ ತನಕ ಇರಬೇಕು. ಆದರೆ ಒಂದು ಮಾತ್ರ ಅಪವಾದ ಇದೆ, ವಿವಾಹದ ಸಂದರ್ಭದಲ್ಲಿ ಮಾತ್ರ ವಧುವರರಿಗೆ ಅವತ್ತು ಆ ಪಾದದ ತನಕ ಬರುವಂತಹ ಹಾರವನ್ನು ಹಾಕಬಹುದು. ಯಾಕೆಂತಂದ್ರೆ ಅಲ್ಲಿ ಹೇಳಬೇಕಾದ್ರೆ ಶ್ರೀಧರ ರೂಪಿಣೇ ವರಾಯ ಅಂತ ಸಂಕಲ್ಪ ಮಾಡ್ತಾರೆ. ಶ್ರೀಧರ ರೂಪಿಯ ಅಂತಹ ವರನಿಗೆ ಅಂತ ಕೊಡ್ತೇನೆ ಸಂಕಲ್ಪ ಮಾಡ್ತಾರೆ. ಆದ್ರಿಂದ ಅವತ್ತಿನ ಸಂದರ್ಭದಲ್ಲಿ ಆ ವರನಲ್ಲಿ ಶ್ರೀಧರ ರೂಪಿಯಾದ ಭಗವಂತನ ಸನ್ನಿಧಾನ ಇರುತ್ತೆ. ಆ ಉದ್ದೇಶದಿಂದ ಅವತ್ತು ಪಾದದ ತನಕ ಬರುವಂತಹ ಹಾರವನ್ನು ಹಾಕಬಹುದು. ಕೃಷ್ಣನಿಗೆ ಹಾಗೆ ನಿಯಮ ಇಲ್ಲ, ಅವನಿಗೆ ಯಾವತ್ತೂ ಹಾರವನ್ನು ಹಾಕಬಹುದು. ಅದೇನು ಹೊಸದಾಗಿ ಮದುವೆ ಆಗ್ತಾ ಇರೋದಲ್ಲ, ಅದು ಈ ಮದುವೆ ಆ ಮದುವೆ ಎಲ್ಲ ಮದುವೆಗಳಲ್ಲೂ ಭಗವಂತ ಹಾರ ಹಾಕಿಸ್ಕೊಳ್ತಾನೆ. ಅದು ಯಾವಾಗ ಹಾರ ಹಾಕಿಸ್ಕೊಳ್ತಾನೆ, ಅದು ಪಾದದ ತನಕ ಬರುವಂತಹ ಹಾರವನ್ನು ಹಾಕಿದ್ದಾಳೆ. ಅದು ಸುಂದರವಾದಂತಹ ಹಾರ. ಆ ಹಾರದ ವೈಶಿಷ್ಟ್ಯ ಅದ್ಭುತವಾಗಿತ್ತು ಅಂತ ಹೇಳ್ತಾರೆ. ಎಂತಹ ಹಾರ ಅದು! ಆ ಹಾರವನ್ನು ರುಗ್ಮಿಣಿ ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ. ಆ ಹಾರ ಹಿಡಿದಾಗ ಎಲ್ಲರೂ ಒಂದು ಹೆಜ್ಜೆ ಹಿಂದೆ ಹಾಕಿದ್ರಂತೆ. ಯಾಕೆ ಅಂದ್ರೆ ಆ ಹಾರದಲ್ಲಿ ಅಂತಹ ವೈಶಿಷ್ಟ್ಯ ಇತ್ತು ಅಂತ ಹೇಳ್ತಾ ಇತ್ತು. ಆ ಹಾರ ಯಾರಿಗೂ ಆಗದೆ ಇರುವಂತಹ ಹಾರ ಅದು. ಅದರಲ್ಲೇನಿತ್ತು ಅಂತ ಆಹಾರದಲ್ಲಿ ಅಂತಂದ್ರೆ ಅದ್ರಲ್ಲಿ ಎಲ್ಲ ಇತ್ತು ಅಂತ ಹೇಳ್ತಾರೆ. ಅದ್ರಲ್ಲಿ ಎಲ್ಲವೂ ಇತ್ತು, ಆದ್ದರಿಂದ ಯಾರಿಗೂ ಆಗೋದಿಲ್ಲ ಅದು ಅಂತ ಆಹಾರ ಅಂತ ಹೇಳ್ತಾ ಇರ್ತಾರೆ. ಯಾವ ಈ ಚಂಪಕ ಸಂಪದ ಗದಸತೇ ದುರ್ವಾಶ್ರಿಯ ಸ್ವಾತ್ಮನಃ ಕೇತಕ್ಯಾವಿಭವೇನ ಕೃತ್ಯ ವಸನ ಸಂಭೋಗ ಸಂತ್ಯಾವಿಹೋಹ ಸನ್ನೀಲೋತ್ಪಲ ಶೋಭಯಾತಿ ನಮಣೆ ಶ್ರೀಮತ್ ತುಲಸ್ಯ ಮತ ಹೇರಂಬಸ್ಯ ಹರೇ ಪರಂ ಸಮುಚಿತ ಸಮಾಲಿಕಾ ಶೋಭತೆ. ಒಬ್ಬೊಬ್ಬರಿಗೆ ಒಂದೊಂದು ಆಗೋದಿಲ್ಲ ಅಂತಿದೆ. ಅದರಲ್ಲಿ ಆಹಾರದಲ್ಲಿ ಎಲ್ಲ ಇತ್ತು, ಎಲ್ಲ ಪುಷ್ಪಗಳಿಂದ ಕೂಡಿದಂತ ಹಾರ ಅದು. ಆದ್ದರಿಂದ ಆಹಾರವನ್ನು ಹಾಕಿಸ್ಕೊಳ್ಬೇಕು ಅಂದ್ರೆ ಕೃಷ್ಣನಿಗೆ ಹಾಕಬೇಕು, ಬೇರೆ ಯಾರಿಗೂ ಹಾಕ್ಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅದರಲ್ಲಿ ಸಂಪಿಗೆ ಇದೆ. ಸಂಪಿಗೆ ಬ್ರಹ್ಮದೇವರಿಗೆ ಆಗೋದಿಲ್ಲ, ಚತುರ್ಮುಖ ಬ್ರಹ್ಮದೇವರಿಗೆ ಸಂಪಿಗೆ ಅರ್ಚನೆ ಇಲ್ಲ. ಯಾಕೆ ಯಾಕೆ ಗೊತ್ತಾ? ಬ್ರಹ್ಮದೇವರಲ್ಲಿ ದುಂಬಿ ಇದ್ದಾಗ ಕಮಲದಲ್ಲಿ ಯಾವತ್ತು ಬೀಂಗುಡ್ತಾ ವೇದವನ್ನ ಹೇಳ್ತಾ ಕೂತಿರುವಂತಹ ದುಂಬಿ ಚತುರ್ಮುಖ ಬ್ರಹ್ಮದೇವರು. ದುಂಬಿ ಎಲ್ಲದರ ಮಕರಂದವನ್ನು ಹೇರುತ್ತೆ, ಸಂಪಿಗೆ ಅಂದ್ರೆ ಸ್ವಲ್ಪ ಅದಕ್ಕೆ ಅಲರ್ಜಿ. ಸಂಪಿಗೆಯ ಮಕರಂದವನ್ನ ದುಂಬಿ ಹೇರೋದಿಲ್ಲ. ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರ ಸಂಪಿಗೆಯಂತೆ, ಅದು ದುಂಬಿಯಂತೆ. ಆದ್ದರಿಂದ ಸಂಪಿಗೆ ಅಂದ್ರೆ ಬ್ರಹ್ಮದೇವರಿಗೆ ಆಗೋದಿಲ್ಲ, ಆದ್ದರಿಂದ ಸಂಪಿಗೆ ಆಗೋದಿಲ್ಲ ಬ್ರಹ್ಮದೇವರಿಗೆ. ಅದರಲ್ಲಿ ಸಂಪಿಗೆ ಇದೆ, ಅದರಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಆಗುವಂತಹ ಹಾರ ಅಲ್ಲ. ಇನ್ನ ಅದರಲ್ಲಿ ಗರಿಕೆ ಇದೆ, ಗರಿಕೆನೂ ಕೂಡ ಸೇರಿದೆ. ದೂರ್ವಾಶ್ರಿಯ ಸ್ವಾತ್ಮನಃ, ದುರ್ಗೆಗೆ ಗರಿಕೆ ಆಗೋದಿಲ್ಲ. ಇದೊಂದು ಅಪರೂಪದ ವಿಚಾರವನ್ನ ರಾಜರು ಹೇಳ್ತಾರೆ. ಇವತ್ತು ಎಲ್ಲ ಲಕ್ಷ್ಮೀ ಆರಾಧನೆಯಲ್ಲಿ ದುರ್ಗೆ ಆರಾಧನೆಯಲ್ಲಿ ಗರಿಕೆಯನ್ನು ಬಳಸುವ ಕ್ರಮ ಇದೆ. ಆದರೆ ರಾಜರು ಹೇಳ್ತಾರೆ ಗರಿಕೆಯನ್ನು ದುರ್ಗೆಗೆ ಹಾಗೆ ಅರ್ಚನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಅದಕ್ಕೆ ಪುರಾಣ ಪ್ರಸಿದ್ಧಿಯೂ ಕೂಡ ಇದೆ ಅಂತ ರಾಜರು ತೋರಿಸ್ತಾ ಇದ್ದಾರೆ. ದುರ್ವಾಭಿಹಿ ನಾರ್ಚಯೇ ದುರ್ಗಾಂ ಅಂತ ಪುರಾಣ ಇದೆ. ದುರ್ವೆ ದುರ್ವಾದಿಂದ ಗರಿಕೆಯಿಂದ ದುರ್ಗಾದೇವಿ ಅರ್ಚನೆ ಮಾಡೋ ಹಾಗಿಲ್ಲ. ಆದ್ದರಿಂದ ದುರ್ವಾ ಇದೆ, ದುರ್ಗೆಗೆ ಆಗೋದಿಲ್ಲ. ಇನ್ನ ಅದರಲ್ಲಿ ಕೇತಕಿ ಇದೆ. ಕೇತಕಿ ಅನ್ನೋದು ಮಹಾದೇವರಿಗೆ ಆಗೋದಿಲ್ಲ, ರುದ್ರದೇವರಿಗೆ ಆಗೋದಿಲ್ಲ. ಕೇತಕ್ಯ ವಿಭವೇನ ಕೃತ್ವ ಸಮಸ್ಯೆ. ಇನ್ನ ಕಮಲ ಇದೆ, ಕಮಲ ಚಂದ್ರನಿಗಾಗೋದಿಲ್ಲ. ನೈದಿಲೆ ಇದೆ, ರಾತ್ರಿ ಅರಳುವ ನೈದಿಲೆ ಇದೆ, ಆ ನೈದಿಲೆ ಸೂರ್ಯನಿಗಾಗೋದಿಲ್ಲ. ಹೀಗೆ ಒಬ್ಬೊಬ್ಬರಿಗೆ ಒಂದಾಗೋದಿಲ್ಲ. ಇನ್ನ ತುಳಸಿ ಇದೆ, ತುಳಸಿ ಗಣಪತಿಗೆ ಆಗೋದಿಲ್ಲ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಆಗದೇ ಇರುವಂತಹ ಹಾರ ಅದು. ಆ ಹಾರ ಎಲ್ಲವೂ ಕೂಡ ಎಲ್ಲ ಪುಷ್ಪಗಳು ಆಗೋದು ಅಂದ್ರೆ ಹರೇ ಪರಂ ಸಮುಚಿತ, ಭಗವಂತನಿಗೆ ಮಾತ್ರ ಇಂಥದ್ದಾಗೋದಿಲ್ಲ ಅಂತಿಲ್ಲ. ಸುಗಂಧ ಭರಿತವಾದ ಎಲ್ಲ ಕುಸುಮಗಳು ಆಗತ್ತೆ ಭಗವಂತನಿಗೆ, ನಿರ್ಗಂಧ ಕುಸುಮ ಮಾತ್ರ ಆಗೋದಿಲ್ಲ. ಸುಗಂಧ ಕುಸುಮದ ಹಾರವನ್ನೇ ಹಿಡಿದಳಾದ್ದರಿಂದ ಅಂತ ಹಾರ ಭಗವಂತನಿಗೆ ಆಗತ್ತೆ. ಆದ್ದರಿಂದ ಭಗವಂತನ ಕೊರಳಿಗೆ ಹಾಕ್ತಾ ಇದ್ದಾರೆ. ಇನ್ನೊಂದು ಕಾರಣವನ್ನು ಹೇಳ್ತಾರೆ. ಹರೇ ಪ್ರಸಾದೈಕ ಭುಜಂ ಸುರಾಣಂ ಇಮಂ ಪ್ರದಾಸ್ಯಾಮಿ ಕಥಂ ಚಿತೀವ ರಮಾ ಪ್ರಮೋದೋತ್ಥಿತರೋಮರಾಜಿ ಸಮರ್ಪಯಾಮಾಸ ಮುಕುಂದ ಕಂಠೆ. ಮತ್ತೆ ಎಲ್ಲಾ ದೇವತೆಗಳು ಧಾರಣೆ ಮಾಡೋದು ಯಾವುದನ್ನ? ಇವತ್ತು ತುಳಸಿಯನ್ನ ಗಣಪತಿಗೆ ಆಗೋದಿಲ್ಲ, ದುರ್ಗಾದ್ರಿಗೆ ಆಗೋದಿಲ್ಲ, ಆದ್ರೂ ಕೂಡ ಒಮ್ಮೆ ಏರಿಸ್ಬೋದು. ಏರಿಸಿದ್ರೆ ಏ ನನ್ನ ಮೇಲೆ ಯಾಕೆ ಹಾಕಿದೆ ಅಂತ ಕಿತ್ ಹಾಕೋದಿಲ್ಲ ಅಂತ. ಯಾಕೆಂದ್ರೆ ಭಗವಂತನಿಗೆ ಏರಿಸಿದ ನಿರ್ಮಾಲ್ಯ ಆಗಿತ್ತು ಅಂದ್ರೆ ಆ ನಿರ್ಮಾಲ್ಯನ ಸ್ವೀಕಾರ ಮಾಡ್ತಾರೆ. ಅದನ್ನೇನು ಮಾಡೋದು, ಈ ಹಾರ ಎಂಥದ್ದು, ನಿರ್ಮಾಲ್ಯದ ಹಾರ ಅಲ್ಲ ಇದು. ಆದ್ದರಿಂದ ದೇವತೆಗಳು ಯಾರು ಮುಟ್ಟೋದಿಲ್ಲ ಇದನ್ನ. ಆದ್ದರಿಂದ ಅದು ಭಗವಂತನಿಗೆ ಮಾತ್ರ ಯೋಗ್ಯವಾದಂತಹ ಹಾರ. ಅಂತ ಹಾರವನ್ನು ಭಗವಂತನ ಕೊರಳಿಗೆ ಹಾಕ್ತಾ ಇದ್ದಾಳೆ. ಆ ಹಾರವನ್ನ ಕೊರಳಿಗೆ ಹಾಕುವ ಮುನ್ನ ಅವಳು ಹೇಳ್ತಾಳೆ, ರುಕ್ಮಿಣಿ ದೇವಿ ಹೇಳುವಂತಹ ಮಾತು, ಇಲ್ಲಿ ಲಕ್ಷ್ಮೀ ಶೋಭಾನ ಬರುತ್ತೆ, ಎಲ್ಲರಲ್ಲೂ ಕೂಡ ದೋಷಗಳಿವೆ, ಎಲ್ಲರಲ್ಲೂ ದೋಷ ಇದೆ, ದೋಷ ಇಲ್ಲದಂತಹ ವ್ಯಕ್ತಿಯಲ್ಲಿ ಹಾರವನ್ನು ಹಾಕಬೇಕು. ಯಾರಿಗೆ ಹಾರಬೇಕು? ಹಾರ ಹಾಕಬೇಕು.
ಉಗ್ರೋಯಂ ಸಖಿ ಚಂಚಲೇಯ ಮಮಲೆ ಸ್ವಯಂ ರಮೇ ಗೂಢಪಾತ್ ವೃದ್ಧೋ ಸೌಜಲಮೇಶ ತಪನಃ ಸದ್ವಕ್ರ ತುಂಡೋಕ್ಯಸೌ ಮುಗ್ಧೇ ದಂತಕ ಏಷ ದೇವಿ ಜಲರಾಟ್ ಗೋತ್ರಾಸಹೋ ಸೌಕ್ಷಿತೌ ಇತ್ಯಾದ್ಯಾಭಿದೈವಧಿಕೃತ ಸ್ವರ ಶ್ರೀಯಾಸ ಸಾದಚ್ಯುತಂ.
ಒಬ್ಬೊಬ್ಬರು ಹೆಸರು ಹೇಳುವಾಗಲೇ ರಾಜ ಇನ್ನೂ ಸರಸ್ವನಿಗೆ ತೋರಿಸ್ತಾರೆ, ಹೆಸರು ಹೇಳುವಾಗಲೇ ಅವರ ದೋಷಗಳು ಸಿದ್ಧ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬನ ಹೆಸರು ಉಗ್ರ ಅಂತ. ಉಗ್ರ ಯಾರು? ಉಗ್ರ ಕಬರ್ದಿ ಶ್ರೀಕಂಠ ಶಿತಿಕಂಠ ಕಪಾಲಮೃತ. ಮಹದೇವರಿಗೆ ಉಗ್ರ ಅಂತ ಹೆಸರು. ಉಗ್ರಪ್ಪ ಇವನು, ಇವನ ಹತ್ರ ಯಾರು ಹೋಗಬೇಕು? ಆದ್ದರಿಂದ ಇವನಾಗೋದಿಲ್ಲ, ಮಹದೇವರಾಗೋದಿಲ್ಲ. ಉಗ್ರೋಯಂ ಇನ್ನೊಬ್ಬ ಚಂಚಲ. ಚಂಚಲ ಯಾರು? ಚಂಚಲ ವಾಯು. ವಾಯು ಸದಾಗತಿ ಒಂದು ಕಡೆ ನಿಲ್ಲೋದಿಲ್ಲ, ಯಾವ ಸಂಚಾರ ಮಾಡ್ತಾ ಇರ್ತಾನೆ. ಆದ್ರಿಂದ ಚಂಚಲ, ಚಂಚಲನಾದವ. ಆದ್ರಿಂದ ಇವನು ಕೈ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಬ್ಬ ಗೂಢಪಾತ್, ಕಾಲಿಲ್ಲದವ. ಯಾರು? ಶೇಷದೇವರು. ಸರ್ಪ ಕಾಲಿಲ್ಲದವರು. ಅದನ್ನು ಕಾಲೇ ಇಲ್ಲದಂತಹ ವ್ಯಕ್ತಿ ಅವನ ಹತ್ರ ಹೇಗೆ ಹೋಗೋದು? ಅದರಿಂದ ಗೂಢಪ ಅವನ ಉಪಯೋಗ ಇಲ್ಲ. ಇನ್ನೊಬ್ಬವ ವೃದ್ಧೋಸೋ ಮುದುಕ. ಪಿತಾಮಹ ಅಂತ ಹೆಸರು. ಯಾರಿಗೆ? ಚತುರ್ಮುಖ ಬ್ರಹ್ಮದೇವರಿಗೆ ಪಿತಾಮಹ. ಆದ್ದರಿಂದ ಮುದುಕ, ಮುದುಕರನ್ನು ಯಾರಾದ್ರೂ ಕೈ ಹಿಡಿತಾರಾ? ಆದ್ದರಿಂದ ವೃದ್ಧೋಸೋ. ಇನ್ನ ಜ್ವಲನೋಯಂ, ಯಾವ್ದು ಉರಿತಾ ಇರ್ತಾನಪ್ಪ, ಉರಿಯುವಂಥವ್ರ ಹತ್ರ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಯಾವಾಗ ನೋಡಿದ್ರೆ ಖಂಡಕಾರವಂಥವನು. ಜ್ವಲನಃ ಯಾರು? ಅಗ್ನಿ. ಆದ್ದರಿಂದ ಅವನ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬವ ತಪನಃ, ಸುಡುವವ. ಯಾರು? ಸೂರ್ಯ. ಎಲ್ಲವನ್ನು ಸುಟ್ಟು ಹಾಕ್ತಾನೆ, ತಪನಃ. ಇನ್ನ ಇನ್ನೊಬ್ಬವ ವಕ್ರತುಂಡ. ವಕ್ರತುಂಡ ವಿನಾಯಕ, ಮೊದಲೇ ಬಾಯ ಸೊಟ್ಟ. ಅಂಥವ್ರ ಹತ್ರ ಹೇಗೆ ಹೋಗೋದು? ಆದ್ದರಿಂದ ವಕ್ರತುಂಡ, ಆದ್ರಿಂದ ಅವನಾಗೋದಿಲ್ಲ. ಇನ್ನೊಬ್ಬವ ಅದಂತಕ, ಹಲ್ಲಿಲ್ಲದವ. ಯಾರು? ಪೂಷ. ಪೂಷ ಪಿಷ್ಟಾಗಮಸ್ತಥ ಅಂತ ದಕ್ಷಾಧರ ಪ್ರಸಂಗದಲ್ಲಿ ಪೂಷ ಜೋರಾಗಿ ಹಲ್ಲಿಸಿದ ನಗುತ್ತಾನಂತೆ. ಮಹದೇವರು ಅವರ ಪಕ್ಷದವರನ್ನೆಲ್ಲ ನಿಂದನೆ ಮಾಡಿ ಹಾಗೆಲ್ಲ ಮಾಡಿದಾಗ ಪೂಷ ಜೋರಾಗಿ ನಗುತ್ತಾನಂತೆ. ನಕ್ಕಾಗ ಅವನ ಬಾಯಿಗೊಂದು ಬುದ್ಧಿ ಹಲ್ಲುಗಳ ಮೇಲೆ ಉದುರಿಸ್ತಾರಂತೆ. ಆದ್ದರಿಂದ ಅವನು ಅದಂತಕ, ಹಲ್ಲಿಲ್ಲದವ ಪೂಷ ಅಂಥವನು. ಆದ್ದರಿಂದ ಅದಂತಕ ಅವನ ಉಪಯೋಗ ಇಲ್ಲ. ಇನ್ನ ಪೂಷ ಅಂತ ದಕ್ಷಾಧರ ಪ್ರಸಂಗದಲ್ಲಿ ಅದನ್ನು ತೋರಿಸ್ತಾರೆ. ಪೂಷ ಅಂತ ಋತ್ವಿಜರಲ್ಲಿ ಕೂತಿರ್ತಾರೆ, ಅವರಲ್ಲಿ ಒಬ್ಬ ಪೂಷ ಅಂತ. ಭೃಗು ಋಷಿಗಳು ಪೂಷ, ಒಬ್ಬರಲ್ಲಿ ಒಬ್ಬರನ್ನು ಹೇಳ್ತಾರೆ. ಒಬ್ಬರು ಮೀಸೆಯನ್ನು ಕಿತ್ತಾರೆ, ಒಬ್ಬರು ಗಡ್ಡವನ್ನು ಕಿತ್ತಾರೆ, ಒಬ್ಬರು ಹಲ್ಲನ್ನು ಕಿತ್ತಿ ಹಾಕ್ತಾರೆ. ಹೀಗೆ ಒಬ್ಬರದನ್ನು ಹೇಳ್ತಾರೆ ಅಲ್ಲಿ. ಆದ್ದರಿಂದ ಋಷಿಗಳಲ್ಲಿ ಋತ್ವಿಜರು ಪೂಷ. ಆದ್ದರಿಂದ ಅವನು ಅದಂತಕ, ದಂತ ಇಲ್ಲದಂಥವನು. ಇನ್ನೊಬ್ಬವ ಜಲರಾಟ್, ಜಲಾಧಿಪತಿ. ಯಾರು? ವರುಣ. ಜಲ ಜಡ ಎಲ್ಲ ಒಂದೇ ತಾನೆ. ಜಲರಾಟ್ ಅಂದ್ರೆ ಏನರ್ಥ? ಜಡರಾಟ್ ಅಂತ ಅರ್ಥ, ಜಡಾಧಿಪತಿ ಅಂತ ಅರ್ಥ. ಜಡಾಧಿಪತಿಯನ್ನು ಯಾರು ಕೈ ಹಿಡಿತಾರೆ ಅಂತ. ಅವನು ಹೆಸರಿಗೆ ಸರಿಯಾಗಿ ಜಡಾಧಿಪತಿಯವ, ಆದ್ದರಿಂದ ವರುಣ ಆಗೋದಿಲ್ಲ. ಇನ್ನ ಇಂದ್ರದೇವರು ಗೋತ್ರ ಸಹ, ಗೋತ್ರವನ್ನು ಸಹಿಸದಿದ್ದಂಥವರು. ಗೋತ್ರ ಅಂದ್ರೆ ಪರ್ವತ ಅಂತ ಇನ್ನೊಂದರ್ಥ. ಪರ್ವತವನ್ನು ಸಹಿಸದೇ ಇದ್ದ, ಪರ್ವತದ ರೆಕ್ಕೆಗಳನ್ನೆಲ್ಲ ಕತ್ತರಿಸಿದವರು. ಇನ್ನೊಂದರ್ಥ ಗೋತ್ರ ಸಹ, ಗೋತ್ರವನ್ನು ಸಹಿಸದೇ ಇದ್ದಂಥವ್ರು. ಗೋತ್ರವನ್ನೇ ಸಹಿಸದಿದ್ದವರ ಹತ್ರ ಯಾರಾದ್ರೂ ಪಾಣಿಗ್ರಹಣ ಮಾಡ್ಲಿಕ್ಕೆ ಸಾಧ್ಯನ? ಆದ್ದರಿಂದ ಇಂದ್ರದೇವರು ಉಪಯೋಗ ಇಲ್ಲ. ಹೀಗೆ ಅವರವರ ಹೆಸರುಗಳಿಂದಲೇನೆ ಧಿಕ್ಕೃತ ಸ್ವರಾಹ, ದೇವತೆಗಳನ್ನೆಲ್ಲ ಧಿಕ್ಕರಿಸಿ ರುಕ್ಮಿಣಿ ದೇವಿ ಕೃಷ್ಣ ಹತ್ರ ಹೋಗ್ತಾ ಇದ್ದಾಳೆ. ಇನ್ನೊಂದು ಮಾತನ್ನ ಸರಸ್ಯವಾಗಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ವೇದಾ ವೈದಿಕ ಮೌ ನಿರೇಶ ಪವನ ಮಂತ್ರಂ ಜಪಂ ಸಂತತಂ ಶರವೋಸೋ ಸುವಿರಕ್ತಧಿ ಸ್ವಮಘವ ವ್ಯಾಪಾರ ಭಾರಾಕುಲ ಸೂರ್ಯ ಪರ್ಯಟನ ಪ್ರಿಯ ಸತು ಶಶಿ ದೋಷಾಕರೋಸೋ ಸ್ಮರ ನಂಗಶ್ಚೇತ್ಯಖಿಲಾನುಪೇಕ್ಷ ಕಮಲ ಬುಬ್ರೇಯ ದೂರಂ ಪತಿ. ಇನ್ನೊಂದು ಸಾರಸ್ಯ ಹೇಳ್ತಾ ಇದ್ದಾರೆ. ಹೆಣ್ಣನ್ನ, ಹೆಣ್ಣಿನ ಮನಸ್ಸನ್ನು ಒಲಿಸುವ ಸ್ವಭಾವ ಇವರು ಯಾರಲ್ಲೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಲ್ಲಿ ಕೂಡ ಅಂತ ಸ್ವಭಾವ ಇಲ್ಲ. ಯಾಕೆ? ಒಬ್ಬ ಇದ್ದಾನೆ ನಾಲ್ಕು ಮತ್ತೆ ಯಾವಾಗ ನೋಡಿದ್ರು ವೇದವನ್ನು ಹೇಳ್ತಾ ಕೂತಿರ್ತಾನೆ. ವೇದವನ್ನೇ ಪಾರಾಯಣ ಮಾಡ್ತಾ ಇದ್ದಂತ ಎಷ್ಟಾದ್ರೂ ಕೂಡ ಸ್ವಲ್ಪ ಬರಲಿ ಅಂತಂದ್ರೆ ಇಲ್ಲರಿ ಸ್ವಲ್ಪ ಪಾರಾಯಣ ಆಗಬೇಕು, ಪಾರಾಯಣ ಮಾಡ್ತಾ ಕೂತಂತವನ ಹತ್ರ ಏನ್ ಹೋಗಬೇಕು? ಆದ್ರಿಂದ ವೈದಿಕ ಮೌಲಿ ನಿರಂತರ ವೇದ ಪಾರಾಯಣ ಮಾಡ್ತಾ ಇರ್ತಾರೆ. ಇನ್ನೊಬ್ಬ ವೇದ ಪಾರಾಯಣ ಮಾಡೋದಿಲ್ಲ, ಕೈಯಲ್ಲಿ ಜಪ್ಪನ್ ಹಿಡ್ಕೊಂಡಿರ್ತಾರೆ. ಯಾರು? ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣಾಂ ಮುಖ್ಯ ಪ್ರಾಣದೇವರು ಪವನಃ ಮಂತ್ರಂ ಜಪನ್ ಸಂತತಂ ನಿರಂತರ ಮಂತ್ರ ಜಪಿಸ್ತಾ ಇರ್ತಾರೆ. ಮಂತ್ರ ಜಪ ಮಾಡೋರ ಹತ್ರ ಯಾರು ಹೋಗ್ತಾರೆ ಹೆಣ್ಣು? ಆದ್ರಿಂದ ಅವನ ಉಪಯೋಗ ಇಲ್ಲ. ಮೊದಲಿರುವ ವೇದ ಪಾರಾಯಣ ಮಾಡ್ತಾ ಇದ್ದ ಅವನು ಉಪಯೋಗ ಇಲ್ಲ. ಇನ್ನ ರುದ್ರದೇವರಾಗಬಹುದಲ್ಲ, ಕೈಲಾಸಾಧಿಪತಿ ರುದ್ರದೇವರು ಏನು ಮಾಡೋದ್ರಿ? ರುದ್ರದೇವರೇನು ಕೈಲಾಸಾಧಿಪತ್ಯ ಇದೆ, ಆದ್ರೆ ಮಹಾನುಭಾವರಿಗೆ ಯಾವತ್ತು ವೈರಾಗ್ಯ ಸುವಿರಕ್ತಧೀ ಎಷ್ಟರ ಮಟ್ಟಿ ವೈರಾಗ್ಯ? ಬಟ್ಟೆ ಬೇಕು ಅಥವಾ ಬೇಡ ಹಾಕಿದ್ರೆ ಚರ್ಮಾಂಬರ ಗಜ ಚರ್ಮನೋ ವ್ಯಾಘ್ರ ಚರ್ಮಾಂಬರನೋ ಅಥವಾ ಅದು ಬೇಡ ದಿಗಂಬರನು ಅಂತ ಮಹಾನುಭಾವರು ಸುವಿರಕ್ತಧೀ ಕೊನೆ ಸ್ಮಶಾನದಲ್ಲಿ ಹೋಗಿ ಮೈ ತುಂಬ ಹೌಸು ಬಂದ್ಕೊಡ್ತಾರೆ ಅಂತ ಮಹಾನುಭಾವರು ಸುವಿರಕ್ತಧೀ. ಇನ್ನ ಇಂದ್ರದೇವರ ಸ್ವರ್ಗಾಧಿಪತಿ ಏನ್ ಮಾಡೋದು? ಇಂದ್ರದೇವರ ಸ್ವರ್ಗಾಧಿಪತ್ಯ ಅವನಲ್ಲಿ ಇಂತಹ ಯಾವುದೂ ಕೂಡ ಇಲ್ಲ. ಒಳ್ಳೆಯ ಗುಣ ಇದೆ, ರೂಪ ಇದೆ, ಎಲ್ಲವೂ ಕೂಡ ಆಗಬಹುದು. ಆದ್ರೆ ಏನ್ ಮಾಡೋದು? ಭಾರಿ ಬಿಜಿ ಇರ್ತೀವ, ವ್ಯಾಪಾರ ಭಾರ ಹಾಕುಲ. ಸರ್ಗಾಧಿಪತ್ಯ ತಾನೇ ಅಷ್ಟು ದಿಕ್ಪಾಲಕರು ಸರಿ ನೋಡ್ಕೊಳ್ತಾರೋ ಇಲ್ಲೋ, ಎಲ್ಲ ಮಳೆ ಸರಿಯಾದ ಕಾಲಕ್ಕಾಗತ್ತೋ ಇಲ್ಲೋ, ಬೆಳೆ ಆಗತ್ತೋ ಇಲ್ಲೋ, ಇತ್ಯಾದಿ ನಾನು ನೋಡ್ತಾನಂತ ವ್ಯಾಪಾರ ಭಾರ ಹಾಕುಲ. ಹಗಲು ರಾತ್ರಿ ಉದ್ಯೋಗ ಅಂತ ವ್ಯಕ್ತಿಯನ್ನು ಕೈ ಹಿಡಿದೇನು ಉಪಯೋಗ? ವ್ಯಾಪಾರ ಭಾರ ಹಾಕುಲ. ಇನ್ನ ಸೂರ್ಯ ಇದ್ದಾನೆ, ಅದೇನ್ ಮಾಡೋದು? ಪರ್ಯಟನ ಪ್ರಿಯ ಯಾವಾಗಲೂ ತಿರುಗಾಡ್ತಾ ಇರ್ತಾನೆ, ಸಂಚಾರ ಒಂದು ಕಡೆ ನಿಲ್ಲೋದೇ ಇಲ್ಲ ಮಹಾನುಭಾವ. ಸೂರ್ಯ ಪರ್ಯಟನ ಪ್ರಿಯ ಸತು ಶಶಿ. ಇನ್ನ ಚಂದ್ರ ಇದ್ದಾನೆ, ಅವನು ಒಳ್ಳೆ ಆಹ್ಲಾದಕ ಆದ್ರೆ ಅವನಲ್ಲಿ ಹಿಂದೆ ಹೇಳಿದಂತಹ ದೋಷ ಇದೆ, ಅದ್ರ ಜೊತೆ ಇನ್ನೊಂದು ದೋಷ ಇದೆ, ಅವನು ದೋಷಾಕಾರ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ದೋಷ ಅಂದ್ರೆ ದೋಷ ಅಂತಾರೆ, ದೋಷ ಅಂತಂದ್ರೆ ರಾತ್ರಿ ಅಂತ ಅರ್ಥ. ದೋಷಾಕಾರ ಅಂದ್ರೆ ರಾತ್ರಿಯನ್ನು ಮಾಡುವವ, ಇನ್ನೊಂದರ್ಥ ದೋಷಾಕಾರ ದೋಷವುಳ್ಳಂಥವನು ಅಂತ. ಆದ್ದರಿಂದ ಅವನು ಚಂದ್ರ ಆಗೋದಿಲ್ಲ. ಇನ್ನ ಸ್ಮರ ಮನ್ಮಥ ಇದ್ದಾನಲ್ಲ, ಮನ್ಮಥ ಏನು ಇದ್ದಾನೆ ಅದ್ರ ಹೆಸರಿಗಿದ್ದಾನೆ, ಶರೀರವೇ ಇಲ್ಲ, ಸುಟ್ಟು ಹೋದವ. ಆದ್ದರಿಂದ ಅನಂಗ ಶರೀರ ಇದ್ದ ಅವನ್ ತಗೊಂಡು ಏನ್ ಮಾಡಬೇಕು? ಆದ್ದರಿಂದ ಇವ್ರು ಯಾರೂ ಕೂಡ ಉಪಯೋಗ ಇಲ್ಲ ಅಂತ ಭಗವಂತನಲ್ಲಿ ಮಾತ್ರ ಯಾವ ದೋಷಗಳು ಇಲ್ಲ. ಕಮಲ ಬವರೆ ಯದು ಪತಿ ಯದುಪತಿಯಾದ ಕೃಷ್ಣನನ್ನ ಭರಿಸ್ತಾ ಇದ್ದಾಳೆ ಅರ್ಗ್ನಿ ದೇವಿ. ಹೀಗೆ ಧರ್ಮ ಒಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ, ಕ್ಷಮೆಯ ಬಿಟ್ಟೊಬ್ಬ ನರಕದಲ್ಲಿ ಜೀವನ ಮರ್ಮಾಳ ಮೆಟ್ಟಿ ಕೊಲಿಸುವ. ಹೀಗಿದೆ ಮೊದಲಾಗಿ ಲಕ್ಷ್ಮೀ ಶೋಭಾನದಲ್ಲಿ ಒಂದು ರೀತಿಯಲ್ಲಿದ್ದ ವಾದಿರಾಜರು ಒಬ್ಬರೊಬ್ಬರ ದೋಷವನ್ನು ಹೇಳ್ತಾ ಹೋಗಿದ್ದಾರೆ. ಒಬ್ಬ ಯಾವತ್ತು ಕೂಡ ಬೇಕಾದ ತಪಸ್ಸು ತಪ ಗೈದು ಪುಣ್ಯಾಮ ಗಳಿಸಿದ್ದಾರೆ ಏನು ಫಲವಿಲ್ಲ, ಜ್ವಲಿಸುವ ಕೋಪಾಗಿ ಶಾಪಾಮ ಕೊಡುವರು, ಲಲನೆಯ ನಿಮರು ಒಲಿಸುವರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಬ್ಬೊಬ್ಬರಿಗೊಂದು ದೋಷವನ್ನು ಅಲ್ಲಿ ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ಇನ್ನೊಂದು ಕ್ರಮದಲ್ಲಿ ದೋಷವನ್ನು ಎಲ್ಲರಲ್ಲಿ ತೋರಿಸ್ತಾ ಹೋಗ್ತಾ ಇದ್ದಾರೆ. ಇನ್ನೊಂದು ಕ್ರಮದಲ್ಲಿ ರಾಜರಲ್ಲಿ ಹೇಳಿದ್ದಾರೆ, ಒಬ್ಬ ನಾವನ ಮಗ ಮತ್ತೊಬ್ಬ ನಾವನ ಮೊಮ್ಮಗ, ಒಬ್ಬ ನಾವನಿಗೆ ಶಯನಾಹ. ಹಾಗೆ ಪುತ್ರೋ ಯಸ್ಯ ಸಪದ್ಮನು ಪಣಿಪತಿ ಶಯ್ಯಾಖಲೇ ಷೋಡಥ ಶಂಭುರ ಯಚ್ಚರಣಾಂಬು ಮೌಲಿರಗಭಿ ತತ್ತತ್ರ ಸಾಮ್ರಾಜ್ಯ ಭುಕ್ ನಿತ್ಯಂ ಯತ್ಪದ ಸಂಗತೋ ವಿಧುರವಿ ಯದ್ದುರ್ಲಭ ಶ್ರೀವಧೂ ತಂವರ್ಯಂ ವರಯಂ ಬಭೂವ ಸುದತಿ ಸಾ ದ್ವಾರಕಾ ನಾಯಕಂ. ದ್ವಾರಕಾಪತಿಯಾದ ಕೃಷ್ಣನನ್ನೇ ರುಗ್ಮಿಣಿ ಬರೆಸ್ತಾಳೆ. ಯಾಕೆ? ಒಬ್ಬ ಅವನಿಗೆ ಮಗನಾಗ್ತಾ ಇದ್ದಾನೆ, ಇನ್ನೊಬ್ಬ ಮೊಮ್ಮಗನಾಗ್ತಾ ಇದ್ದಾನೆ, ಇನ್ನೊಬ್ಬ ಅವನಿಗೆ ಹಾಸಿಗೆ ಆಗ್ತಾ ಇದ್ದಾನೆ, ಇನ್ನೊಬ್ಬ ಅವನಿಗೆ ವಾಹನವಾಗ್ತಾ ಇದ್ದಾನೆ ಗರುಡ. ಹೀಗೆ ಇನ್ನೊಬ್ಬ ಅವನು ಕೊಟ್ಟ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿದ್ದಾನೆ, ಎಲ್ಲರೂ ಕೂಡ ಅವನಿಗೆ ಅಧೀನರಾದಂಥವರು. ಆದ್ದರಿಂದ ಸರ್ವೋತ್ತಮನಾದ ವ್ಯಕ್ತಿ ಶ್ರೀಕೃಷ್ಣ ಅಂತ ಶ್ರೀಕೃಷ್ಣನನ್ನ ವರಿಸ್ತಾ ಇದ್ದಾಳೆ ರುಗ್ಮಿಣಿದೇವಿ. ಭಗವಂತನ ಕೊರಳಿಗೆ ಸುಂದರವಾದ ಹಾರವನ್ನ, ಎಲ್ಲ ಕುಸುಮಗಳಿಂದ ಅಲಂಕೃತವಾದ ಸುಂದರವಾದ ಹಾರವನ್ನ ಭಗವಂತನ ಕೊರಳಿಗೆ ಹಾಕಿದ್ದಾಳೆ. ಭಗವಂತನ ಅಪಾದ ಪುಸ್ತಕ ಪರ್ಯಂತ ನೋಡಿದ್ದಾಳೆ. ಮೊದಲಿಗೆ ನಾಭಿಯನ್ನು ನೋಡಬೇಕಂತೆ, ನಂತರದಲ್ಲಿ ಅಪಾದ ಮಸ್ತಕ ಪರ್ಯಂತ ನೋಡಬೇಕು. ನೋಡುವ ಕ್ರಮ ಹಾಗೆ, ಪಾದದಿಂದ ಮಸ್ತಕ ತನಕ ನೋಡಬೇಕು. ನೋಡಿದ್ದಾಳೆ ರುಗ್ಮಿಣಿದೇವಿ. ನಂತರದಲ್ಲಿ ಅದನ್ನ ವರ್ಣನೆ ಮಾಡ್ತಾ ಹಾರವನ್ನ ಹಾಕ್ತಾರೆ. ಹಾರ ಹಾಕಿದ್ಮೇಲೆ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ವಧುವನ್ನ ಬಾರಮ್ಮ ನೀನು ವರ್ಣ ಪಕ್ಕದಲ್ಲಿ ನಿಂತುಕೊಂಡು ತಿಳಿಸ್ತಾರೆ. ಮದುವೆಯ ಸಂದರ್ಭದಲ್ಲಿ ಆಯ್ತು, ಅಕ್ಷತೆ ಕಾಳಾಯ್ತು, ಹಾರ ಹಾಕಿ ಆಯ್ತು. ಹಾರ ಹಾಕಿ ಆದ್ಮೇಲೆ ಏನ್ ಮಾಡ್ತಾರೆ? ವಧುವನ್ನ ಕರೆದು ನೀನು ವರದ ಪಕ್ಕದಲ್ಲಿ ನಿಂತುಕೋ ಅಂತ ನಿಲ್ಲಿಸ್ತಾರೆ. ಅದಕ್ಕೆ ರಾಜ ಹೇಳ್ತಾರೆ, ಕೃಷ್ಣನ ಪಕ್ಕದಲ್ಲಿ ರುಗ್ಮಿಣಿ ಬಂದು ನಿಂತುಕೊಂಡಿದ್ದಾಳೆ. ಕೃಷ್ಣನ ಪಕ್ಕದಲ್ಲಿ ರುಗ್ಮಿಣಿ ನಿಂತುಕೊಂಡಿದ್ದಾಳೆ, ಅದು ಯಾಕೆ ನಿಂತುಕೊಂಡು ಅಂತಂದ್ರೆ, ಅದಕ್ಕೆ ರಾಜರು ಹೇಳ್ತಾ ಇದ್ದಾರೆ, ಸಾಧಾರಂಡು ಕದಂಬಕೇನ ಸಹಸು ಪ್ರೇಮಶ್ರುಧಾರಂಭರೇ. ಭ್ರಾಜನ್ಮಾಲಿಕಯಾ ಸಮಂ ಪ್ರಣಯ ಸನ್ಮಾಲಂ ಸುನೀರಾಜನ್ ನೇತ್ರಾಂತೇನ ಶುಚಿಸ್ಮಿತಾಮೃತರಸೈಃ ನೈವೇದ್ಯ ಮಾವೇದ್ಯತತ್ ಪಾರ್ಶ್ವಂ ಮಂದ ಉಪಾಶ್ರಯತ್ ಫಲಮಿವ ವ್ಯಾಲೋಲಹಾರೋಜ್ವಲ. ಧಾರೆ ಎಳಿತಾರೆ, ಧಾರೆ ಎರುವ ಪ್ರಸಂಗದಲ್ಲಿ ಧಾರೆ ಎರಿತಾ ಇದ್ದಂತೆ ಪ್ರೇಮದ ಅಶ್ರುಧಾರೆಯನ್ನು ಹರಿಸಿದ್ದಾಳೆ ರುಕ್ಮಿಣೀ ದೇವಿ. ಹಾಗೆ ಭಗವಂತನ ಕೊರಳಿಗೆ ಹಾರವನ್ನ ಹಾಕಿದ್ದಾಳೆ, ಅಂದ್ರೆ ಅರ್ಚನೆ ಮಾಡಿದ್ದಾಳೆ. ಭಗವಂತನನ್ನು ಆಪಾದ ಮಸ್ತಕ ಪರ್ಯಂತ ನೋಡಿದ್ದಾಳೆ ಅಂದ್ರೆ ಅರ್ಥ, ಅದು ನೋಟ ಅಲ್ಲ, ಅದು ಆರತಿ ಅಂತ ಹೇಳ್ತಾ ಇದ್ದಾರೆ. ಆಪಾದ ಮಸ್ತಕ ಪರ್ಯಂತ ನೋಡಿದ್ದಾಳೆ ಅಂದ್ರೆ ಅರ್ಥ, ಅದನ್ನು ಆರತಿ ಎತ್ತಿದ್ದಾಳೆ. ಭಗವಂತನ ಪಾದದಿಂದ ಹಿಡಿದು ತಲೆ ತನಕ ನಖಶಿಖಾಂತವಾಗಿ ಆರತಿಯನ್ನು ಎತ್ತಿದ್ದಾಳೆ. ಇಷ್ಟೆಲ್ಲ ಭಗವಂತನ ಸೇವೆ ಮಾಡಿದ್ರೆ ಏನಾಗುತ್ತೆ? ಭಗವಂತ ಅನುಗ್ರಹ ಮಾಡುತ್ತಾನೆ, ಮೋಕ್ಷವನ್ನು ಕರುಣಿಸ್ತಾನೆ. ಏನ್ ಮಾಡ್ತಾನೆ? ಸಾಮೀಪ್ಯ ರೂಪವಾದ ಮೋಕ್ಷವನ್ನು ಕರುಣಿಸ್ತಾನೆ. ಅದರ ಫಲವಾಗಿ ಎದುರಿಗೆ ನಿಂತಿದ್ದ ರುಕ್ಮಿಣಿ ಅದರ ಪಕ್ಕದಲ್ಲಿ ಬಂದಿದ್ದಾಳೆ ಅಂತ ಸಾರಸ್ಯವಾಗಿ ರಾಜನು ಹೇಳ್ತಾ ಇದ್ದಾಳೆ. ಹೀಗೆ ರುಕ್ಮಿಣಿ ದೇವಿ ಕೃಷ್ಣನ ಬದಿಯಲ್ಲಿ ಬಂದು ನಿಂತಿದ್ದಾಳೆ. ಎಲ್ಲರೂ ಕೂಡ ಅಕ್ಷತೆಯ ಕಾಳನ್ನ ಅನೇಕ ಪ್ರಸಂಗಗಳಲ್ಲಿ, ಒಂದು ಮಾಂಗಲ್ಯ ಧಾರಣೆ ಪ್ರಸಂಗದಲ್ಲಿ ಮತ್ತು ನಿರೀಕ್ಷಣೆ ಸಂದರ್ಭದಲ್ಲಿ ಅಕ್ಷತೆಯ ಕಾಳನ್ನು ಹಾಕ್ತಾರೆ. ಹಾಗೆ ಮಾಂಗಲ್ಯ ಧಾರಣೆ ಸಂದರ್ಭದಲ್ಲಿ ಅಕ್ಷತೆ ಕಾಳನ್ನು ಹಾಕಿದ್ರಂತ. ನಾರ್ಯೋಕ್ಷತನ್ ಪ್ರವಪುರುಷು ನವ ಕುಂಕುಮಾಭ ಸಂಗೀತ ಮಂಗಲ ಕಥಾ ಸಮಲಂಕೃತಾಂಗ್ಯ ಸೌವರ್ಣ ವಿಷ್ಟರಗತೋ ಸದೈರಪಾಂಗೈ ಕನ್ಯಾವರೋಚ ಫಲಮಕ್ಷಯಮೇವತಾಸಂ. ಕೃಷ್ಣ ರುಕ್ಮಿಣಿಯರಿಗೆ ನಾರಿಯರೆಲ್ಲ ಅಲ್ಲಿಯ ತನಕ ಅವರೆಲ್ಲ ಬಹಳ ತಮ್ಮ ತಮ್ಮ ಗದ್ದಲದಲ್ಲಿದ್ದರು. ಏನ್ ಮಾಡ್ತಾ ಇದ್ರು? ಸಂಗೀತ ಮಂಗಲ ಕಥಾ, ಎಲ್ಲೆಲ್ಲ ಹರಟೆ ಗಿರಟೆ ಹೊಡೆದ ನಿಂತಿರಲಿಲ್ಲ. ಆ ಹೊತ್ತಿನಲ್ಲಿ ಒಳ್ಳೆಯ ಮಂಗಲ್ಯದ ಸೂಚಕವಾದಂತಹ ಅನೇಕ ಪದ್ಯಗಳನ್ನ ನಾಮಗಳನ್ನ ಹೇಳ್ತಾ ಇದ್ದರು. ರಾಜರು ಮಾಡಿಕೊಟ್ಟ ಈಗಿನ ಕಾಲದಲ್ಲಿ ಲಕ್ಷ್ಮೀ ಶೋಭಾರ, ಹಾಗೆ ಬೇರೆ ಬೇರೆ ಪದ್ಯಗಳನ್ನು ಹೇಳುವಂತಹ ಕ್ರಮ ಇದೆ. ಹಾಗೆ ಒಳ್ಳೆ ನುಡಿಗಳನ್ನೆಲ್ಲವನ್ನು ಕೂಡ ಹೇಳ್ತಾ, ಒಳ್ಳೆ ಮಾತುಗಳನ್ನೆಲ್ಲ ಹೇಳ್ತಾ ಅವರು ಭಗವಂತನ ಗುಣಗಾನ ಮಾಡ್ತಾ ಇದ್ರು. ಗುಣಗಾನ ಮಾಡ್ತಾ ಆ ಕೃಷ್ಣ ರುಕ್ಮಿಣಿಯರ ಮೇಲೆ ಅಕ್ಷತೆಯ ಕಾಳನ್ನು ಹಾಕಿದ್ದಾರೆ. ಅಕ್ಷತೆಯ ಕಾಳನ ಅವರು ಹಾಕಿದ್ರು, ಕೃಷ್ಣ ರುಕ್ಮಿಣಿಯರು ಏನ್ ಕೊಟ್ಟರು ಅವರಿಗೆ? ಅವರಿಗೆ ಅವರು ಎಲ್ಲ ಒಳ್ಳೆಯ ಅಕ್ಷತೆ ಕಾಳನ್ನು ಹಾಕಿದ್ದಾರೆ. ಅದಕ್ಕೆ ಕೃಷ್ಣ ರುಕ್ಮಿಣಿಯರು ಏನ್ ಕೊಟ್ಟರು ಅಂತಂದ್ರೆ, ಕೃಷ್ಣ ರುಕ್ಮಿಣಿಯರು ಅವ್ರು ನೋಡಿದ್ದಾರೆ ಅಂತ ಅವರನ್ನೆಲ್ಲ. ಸದೈಹ ಅಪಾಂಗೈಹಿ ದಯಾಪೂರ್ಣವಾದ ನೋಟವನ್ನು ಬೀರಿದ್ದಾರೆ. ಎಂಥದ್ದು ಅವರಿಗೆ ಫಲರೂಪವಾದಂತಹ ಅಕ್ಷಯವಾದ ಫಲವನ್ನ ಅವರು ಕೊಟ್ಟಿದ್ದಾರೆ. ಅವರು ಅಕ್ಷತೆಯ ಕಾಳನ್ನು ಅವರು ಹಾಕಿದ್ರೆ, ಇವರು ಅಕ್ಷಯ ಫಲವನ್ನು ಕೊಟ್ಟಿದ್ದಾರೆ. ಅವರು ಹಾಕಿದ್ದ ಅಕ್ಷತೆಯ ಕಾಳನ್ನ, ಅದರ ಫಲವಾಗಿ ಇವರು ಅಕ್ಷಯವಾದ ಫಲವನ್ನ ಕೊಟ್ಟರು ಅವರು ಕೃಷ್ಣ ರುಕ್ಮಿಣಿಯರು ಅಂತ ಹೇಳ್ತಾ ಇದ್ದಾರೆ. ಸಾರಸ್ಯವಾಗಿ ರಾಜರು ಹೇಳ್ತಾ ಇದ್ದಾರೆ. ನಂತರದಲ್ಲಿ ಗೃಹೀತ ಪಾಣಿ ಕಿಲ ಚಕ್ರ ತುಸ್ತು ಪ್ರದಕ್ಷಿಣಂ ಲಾಜ ಸಮೇಧಿತಾಗ್ನೇಹ ವಧೂವರೋರಮ್ಯ ರಹಸ್ಯ ಗೋಠ್ಯಂ ವಿಧಾತು ಆತ್ಮೀಯಮಿ ವಾಸ್ಯ ಗಂತಂ. ನಂತರದಲ್ಲಿ ಅವರಿಬ್ಬರು ಕೂಡ ಕೈ ಹಿಡಿದುಕೊಂಡು ಅಗ್ನಿಯ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಅಗ್ನಿ ಪ್ರದಕ್ಷಿಣೆ ಬರ್ತಾರೆ, ಲಾಜಾಹೋಮ ಮಾಡ್ತಾ ಇದ್ದಾರೆ, ಅಗ್ನಿ ಆರಾಧನೆ ಮಾಡ್ತಾ ಇದ್ದಾರೆ. ಯಾಕ್ರಿ, ಇವನು ಯಾಕೆ ಅಗ್ನಿ ಆರಾಧನೆ ಮಾಡಬೇಕಿತ್ತು? ಸರ್ವೋತ್ತಮನಾದ ದೇವ ಅಗ್ನಿ ಮುಖದಲ್ಲಿ ಇವನು ಆರಾಧನೆ ಮಾಡ್ತಾರೆ, ಇವನು ಯಾಕೆ ಅಗ್ನಿಗೆ ಆರಾಧನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಏನಿಲ್ಲ, ಸ್ವಲ್ಪ ಅವನಿಗೆ ಏನು ಕೊಡಬೇಕಿತ್ತು, ಅದಕ್ಕೋಸ್ಕರ ಭಗವಂತ ಅಗ್ನಿ ಆರಾಧನೆ ಮಾಡುವಂತೆ ಮಾಡಿದ. ಏನು ಅಂತಂದ್ರೆ, ಅದಕ್ಕೆ ರಾಜರು ಸುಭಾನದಲ್ಲಿ ಹೇಳಿದ್ದಾರೆ, ವದನದಲ್ಲಿದ್ದ ಅಗ್ನಿ ಕೆಡದಂತೆ ವನ್ನಿ ಪ್ರತಿಷ್ಠೆಯ ಮಾಡಿ, ವದನದಲ್ಲಿ ಇದ್ದ ಅಗ್ನಿ ಕೆಡದಂತೆ ತನ್ನ ಬಾಯಲ್ಲಿರುವಂತಹ ಅಗ್ನಿ ಕೆಡಬಾರದು ಅಂತ. ಏನು ಅಂತಂದ್ರೆ, ಯಾರಾದ್ರೂ ಹತ್ತಿರದವರ ಮಾತು ಕೇಳಿಸಿಕೊಂಡ್ರೆ ಅದನ್ನ ಇನ್ನೊಬ್ಬರಿಗೂ ಹೇಳಬಾರದಲ್ಲ. ಹಾಗೆ ಇನ್ನೊಬ್ಬರು ಹತ್ತಿರದಲ್ಲಿದ್ದಂಥವ್ರು ಕೇಳಿಸಿಕೊಳ್ಳೋದಲ್ಲ, ಬಾಯಲ್ಲಿ ಅಗ್ನಿ ಕುತ್ಕೊಂಡಿದ್ದಾನೆ. ಅಗ್ನಿ ಬಾಯಲ್ಲಿ ಕೂತು ಏನಾದರೂ ಕೂಡ ಮಾತಾಡಿದ್ದನ್ನು ಹೊರಗಡೆ ಎಲ್ಲಾದ್ರೂ ಚೆಲ್ಲಿದರೆ ಅದು ಹಾಗಾಗಬಾರದು ಅಂತ ಅಗ್ನಿ ಆರಾಧನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ವದನದಲ್ಲಿದ್ದ ಅಗ್ನಿ ಕೆಡದಂತೆ ವನ್ಯ ಪ್ರತಿಷ್ಠೆಯ ಮಾಡಿ ಅಗ್ನಿ ಆರಾಧನೆ ಮಾಡಿದ್ದಾರೆ. ನಂತರದಲ್ಲಿ ನಾಗಬಲಿ ಅಂತ, ನಾಗಬಲಿ ಅದನ್ನ ಮಾಡಿದ್ದಾರೆ. ಅದನ್ನ ಹೀಗೆ ವರ್ಣನೆ ಮಾಡ್ತಾ, ಭಗವಂತನ ವಿವಾಹದ ಸಂದರ್ಭಕ್ಕೆ ಊರಿನ ಜನತೆ, ದ್ವಾರಕಾಪಟ್ಟಣದ ಜನತೆ ಎಲ್ಲರೂ ಕೂಡ ಇಷ್ಟೆಲ್ಲ ಇಲ್ಲಿ ವರ್ಣನೆ ಮಾಡಿದರು. ಈಗ ಸ್ವಲ್ಪ ಅದನ್ನ ಈ ಕಡೆ ತೆಗೆದುಕೊಂಡು ಬರ್ತಾ ಇದ್ದಾರೆ ರಾಜರು. ಆ ಜನತೆ ಎಲ್ಲರೂ ಕೂಡ ಹೇಗಿತ್ತು? ಹರಿ ಕಿಕ್ಕಿರದಂತಹ ಜನ, ದ್ವಾರಕಾಪಟ್ಟಣದ ಜನ ಎಲ್ಲರೂ ಕೂಡ ಬಂದಿದ್ದಾರೆ. ಹೇಗಿದ್ದಾರೆ? ಜಲತ್ಕಲಾಪಾಹ ಸ್ಫುರಭಂಗಲೇಪಾಹ ವಿಚಿತ್ರ ವಸ್ತ್ರಾಹ ಸ್ಮಿತ ಶೋಭಿ ವಕ್ತ್ರಾಹ ಸ್ವಯಂವರೇ ತತ್ರ ನರಶ್ಚ ನಾರ್ಯೋ ವಧೂವರಾಹ ಕಿಲ ಸಂಚರಂತಿ. ಸ್ವಯಂವರಕ್ಕೆ ಬರಬೇಕಾದ್ರೆ ಕೆಲವರು ರಭಸರಾಗಿ ಹೋಗ್ತಾ ಇದ್ರಂತೆ. ಅವ್ರು ನೋಡಿ, ಕೃಷ್ಣ ರುಗ್ಮಿಯರ ಸ್ವಯಂವರ, ಎಲ್ಲೋ ಬೇರೆ ದೂರಿಂದ ಊರಿಂದ ಬಂದವರು, ಇಲ್ಲಿ ಕೃಷ್ಣ ರುಗ್ಮಿಯ ಸ್ವಯಂವರ, ಓಹೋ ವರ ಇವನೇ ಇರಬಹುದು ಅಂತ ಅನಿಸ್ಬೇಕಂತೆ. ಹಾಗೆ ಊರಿನಲ್ಲಿ ಯಾರನ್ನು ನೋಡಿದ್ರು ಕೂಡ ಅವನೇ ವರ ಅಂತ ಅನಿಸ್ಬೇಕು. ಯಾವುದೇ ಒಬ್ಬ ಸ್ತ್ರೀ ನೋಡಿದ್ರೆ ಇವಳೇ ರುಗ್ಮಿಣಿ ಅಂತ ಅನಿಸ್ಬೇಕು. ಹಾಗೆ ಅಷ್ಟು ಅಲಂಕೃತರಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಡೀ ಊರಿನ ಜನತೆ ಪ್ರತಿಯೊಬ್ಬರು ಕೂಡ ಹೇಗೆ ಅನ್ನಿಸ್ತಾ ಇದ್ದಾರೆ ಅಂತಂದ್ರೆ, ಯಾರನ್ನು ನೋಡಿದ್ರು ಇವರೇ ವರ ಇವರೇ ವಧು ಅಂತ ಅನ್ನಿಸಬೇಕು. ಹಾಗೆ ಎಲ್ಲರೂ ಕೂಡ ವಿಚಿತ್ರವಾದಂತಹ ವಸ್ತ್ರಗಳನ್ನ ವಿಚಿತ್ರವಾಗಿ ಅಲಂಕಾರ ಮಾಡಿಕೊಂಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ವೇಷಗಳನ್ನು ಧಾರಣೆ ಮಾಡಿಕೊಂಡಿದ್ದಾರೆ, ಒಳ್ಳೆಯ ರೀತಿಯಲ್ಲಿ ಅಲಂಕಾರಗಳನ್ನು ಮಾಡಿಕೊಂಡಿದ್ದಾರೆ. ಒಬ್ಬರು ಕಿರೀಟ, ಒಬ್ಬರು ಪೇಟ, ಒಬ್ಬರು ಮತ್ತೊಂದು, ಹೀಗೆಲ್ಲೂ ಕೂಡ ಅಲಂಕಾರ ಮಾಡಿಕೊಂಡಿದ್ದಾರೆ. ಹೀಗೆ ಮಾಡಿಕೊಂಡು ಬೇಕಾದಷ್ಟು ಲೇಪಗಳನ್ನ ಮೈಗೆ ಅಂಟಿಸಿಕೊಂಡಿದ್ದಾರೆ, ಒಳ್ಳೆಯ ಗಮನವಹಿಸುವಂತಹ ಪರಿಮಳ ದ್ರವ್ಯಗಳನ್ನು ಹಚ್ಚಿಕೊಂಡಿದ್ದಾರೆ. ಹೀಗೆ ಅವರೆಲ್ಲರೂ ಕೂಡ ನೋಡುವ ಜನತೆಗೆ ಇವರೇ ವಧುವರರಂತೆ ಕಾಣುವಂತೆ ಇದ್ದಾರೆ ಅಂತ ರಾಜರು ವರ್ಣಿಸ್ತಾ ಇದ್ದಾರೆ. ಹೀಗೆ ಅಂತಹ ಕೃಷ್ಣನ ಅದ್ಭುತವಾದ ಸ್ವಯಂವರದ ಮಂದಿರ, ಅಲ್ಲಿ ಅನೇಕ ಜನ ಬಂದಿದ್ದಾರೆ. ಕೃಷ್ಣನ ಅದ್ಭುತವಾದ ಸ್ವಯಂವರ ನಡೆದಿದೆ, ಎಲ್ಲರೂ ಕೂಡ ಆನಂದವನ್ನ ಪಟ್ಟಿದ್ದಾರೆ. ಹೀಗೆ ಅದನ್ನೆಲ್ಲ ಸೊಗಸಾಗಿ ವರ್ಣನೆ ಮಾಡ್ತಾ, ಹೀಗೆ ಕೃಷ್ಣ ರುಗ್ಮಿಣಿಯಿಂದ ವಿವಾಹಿತನಾಗಿ ಭಗವಂತ ಅಲ್ಲಿ ದ್ವಾರಕಾಪಟ್ಟಣದಲ್ಲಿ ನೆಲೆಸಿದ್ದಾನೆ. ಸ್ವರ್ಗಿಭಿ ಗೀಯಮಾನಸ್ವಂ ದುರ್ಗಮ ಅವಿಷ್ಯ ದುರ್ಗಮಂ ಭಗ್ನ ದುರ್ಜನ ದರ್ಪೋಸೋ ರುಗ್ಮಿಣಿ ರಮಣೋ ಬಭೋ ಅಂತ ಹೇಳ್ತಾ ಇದ್ದಾನೆ. ರುಗ್ಮಿಣಿ ಪತಿಯಾದ ಕೃಷ್ಣ ದ್ವಾರಕೆಯಲ್ಲಿ ವಿರಾಜಮಾನನಾಗಿದ್ದಾನೆ. ಭಗ್ನ ದುರ್ಜನ ದರ್ಪ, ದುರ್ಜನರಿಗೆ ದರ್ಪ ಕೃಷ್ಣ ಎದುರಿನಲ್ಲಿಲ್ಲ. ಕೃಷ್ಣನ ಎದುರಿನಲ್ಲಿ ಯಾರಿಗೂ ದರ್ಪ ಉಳಿಯೋದಿಲ್ಲ, ಅದು ದುರ್ಗ. ಅದು ಕೃಷ್ಣ ಇರುವಂತಹ ದ್ವಾರಕಾಪಟ್ಟಣ ಏನಿದೆ, ದುರ್ಗಮವಾದ ಪ್ರದೇಶ, ಸಮುದ್ರದ ಮಧ್ಯದಲ್ಲಿದೆ. ಆ ಸಮುದ್ರವನ್ನು ದಾಟಿಕೊಂಡು ಸುಲಭವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದಕ್ಕೆಲ್ಲ ಭದ್ರವಾದಂತಹ ರಕ್ಷಣೆ ಇದೆ. ಅಂತಹ ರಕ್ಷಣೆಯ ಮಧ್ಯದಲ್ಲಿರುವಂತಹ ಸುಭದ್ರವಾದ ದ್ವಾರಕಾಪಟ್ಟಣದಲ್ಲಿ ಕೃಷ್ಣ ನೆಲೆಸಿದ್ದಾನೆ. ಅಂತಹ ಕೃಷ್ಣ ನೆಲೆಸಿರುವ ಆ ದ್ವಾರಕಾಪಟ್ಟಣವನ್ನ ಅದಕ್ಕೆ ಅನೇಕ ಜನ ಋಷಿಗಳು ಮುನಿಗಳೆಲ್ಲ ಬರ್ತಾರಂತೆ. ಕೃಷ್ಣನ್ ನೋಡಬೇಕು, ಲಕ್ಷ್ಮೀ ನಾರಾಯಣರನ್ನು ನೋಡಬೇಕು, ರುಗ್ಮಿಣಿ ಕೃಷ್ಣರನ್ನು ನೋಡಬೇಕು ಅಂತ ಅನೇಕ ಜನ ಜ್ಞಾನಿಗಳು ಋಷಿಗಳು ಎಲ್ಲರೂ ಕೂಡ ಬೇರೆ ಬೇರೆ ಊರುಗಳಿಂದ ಎಲ್ಲರೂ ಕೂಡ ನೋಡ್ಲಿಕ್ಕೆ ಅಂತ ಬರ್ತಾರೆ. ಕೃಷ್ಣನ್ ನೋಡ್ಲಿಕ್ಕೆ ಅಂತ ಬರುವಾಗ ಸ್ವಫೇನ ಕಾಂತ್ಯ ಸಿತ ಪಾರ್ಶ್ವ ಯುಗ್ಮ ಶಿಖಾಭಿರೌರ್ವಸ್ಯ ಸುಪೀತ ಮಧ್ಯ ಸಿತೋತರುಣ್ಯತ್ರ ಸಭೂತ ಧಾತ್ರ್ಯ ವಿಚಿತ್ರ ವಸ್ತ್ರ ಶ್ರಿಯ ಮಾತನೋತಿ. ಬರುವಾಗ ಸಮುದ್ರ ಸಿಗತಾ ಇದೆ. ಸಮುದ್ರ ಸಿಕ್ಕಾಗ ಅವರ ನೋಟಕ್ಕೆ ಸಮುದ್ರ ಸಿಕ್ಕಿತು. ಸಿಕ್ಕಾಗ ಸಮುದ್ರ ನೋಡ್ತಾರಲ್ಲ, ಹೇ ಸಮುದ್ರ ಹೇಗಿದೆ, ಸಮುದ್ರವನ್ನು ನೋಡ್ತಾ ಸಮುದ್ರವನ್ನು ಒಂದು ರೀತಿ ಆಲೋಚನೆ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತೆಲ್ಲ ಸಮುದ್ರವನ್ನ ಭೂಮಿಯ ವಸ್ತ್ರ ಅಂತ ವರ್ಣನೆ ಮಾಡುವ ಕ್ರಮ ಇದೆ. ಭೂಮಿಯ ವಸ್ತ್ರ ಅಂತ ಸಮುದ್ರ ವಸನೇ ದೇವಿ ಅಂತ ನಾವು ಬೆಳಗ್ಗೆದ್ದ ತಕ್ಷಣ ಹೇಳ್ತೇವೆ. ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ನಾವು ಬೆಳಗ್ಗೆದ್ದ ತಕ್ಷಣ ನಿನ್ನನ್ನು ತುಳಿದು ಪ್ರಾರಂಭ ಮಾಡ್ತೇವೆ. ಅಮ್ಮ ನೀನು ತಾಯಿ, ನಮ್ಮ ಕಾಲು ತುಳಿತ, ಉಗುಳೋದು, ಮಲಮೂತ್ರಗಳ ವಿಸರ್ಜನೆ ಎಲ್ಲವನ್ನು ಸಹಿಸಿ ಅದನ್ನ ಸಹಿಸಿ ನಮಗೆ ಕ್ಷಮೆಯನ್ನು ತೋರಿ ನಮಗೆ ಅನುಗ್ರಹವನ್ನು ಮಾಡುವಂತ ಹೇಳುವಾಗಲೇ ಕಾಲು ಇಡುವ ಮೊದಲಿಗೆ, ನೆಲಕ್ಕೆ ಕಾಲು ಇಡುವ ಮೊದಲಿಗೆ ಪ್ರಾರ್ಥನೆ ಮಾಡುವಂತಹ ಕ್ರಮ. ಅಲ್ಲಿ ನಾವೇನ್ ಹೇಳ್ತೇವೆ, ಸಮುದ್ರ ವಸನೆ ಅಂತ ಹೇಳ್ತೇವೆ. ಸಮುದ್ರವೇ ಬಟ್ಟೆ ಅಂತ ಹೇಳ್ತೇವೆ. ಅದಕ್ಕೆ ಸಮುದ್ರ ಭೂಮಿಗೆ ಬಟ್ಟೆ ಹೇಗಾಗಬಹುದು? ಅದಕ್ಕೆ ಇವ್ರು ನೋಡಿದ್ರಂತೆ ಸಮುದ್ರ ಹೇಗಿದೆ. ಸಮುದ್ರ ನೋಡ್ಲಿಕ್ಕೆ ಸಮುದ್ರದ ದಡದಲ್ಲಿ ಒಳ್ಳೆಯ ಬಿಳಿಯಾದ ಮೊರೆಗಳು ಬರ್ತವೆ, ಮೊರೆ ಬರ್ತವೆ. ಈ ಬಿಳಿಯಾದ ಮೊರೆ ಅಂಚಿನಲ್ಲಿ ಪೂರ್ತಿಯಾಗಿ ಬಿಳಿಯಾದ ಮೊರೆ ಇದೆ ಅಂದ್ರೆ ಬಿಳಿಯ ಬಾರ್ಡರಿನ ಸೀರೆ ಅಂತ ಹೇಳ್ತಾ ಇರ್ತಾರೆ, ಬಿಳಿಯ ಅಂಚಿನ ಸೀರೆ. ಇನ್ನ ಮಧ್ಯದಲ್ಲಿ ಏನಿದೆ, ಒಡವಾನಲ ಅಗ್ನಿ ಉರಿತಾ ಇದೆ, ಅಗ್ನಿಯ ಜ್ವಾಲೆ ಅಲ್ಲಲ್ಲಿ ಹರಿದು ಬರ್ತಾ ಇದೆ ಅಂತಂದ್ರೆ ಅಲ್ಲಲ್ಲಿ ಹಳದಿಯ ಬುಟ್ಟಾಗಳಿದೆ ಅಂತ ಹೇಳ್ತಾ ಇರ್ತಾರೆ. ಆ ಸೀರೆಯಲ್ಲಿ ಅಲ್ಲಲ್ಲಿ ಹಳದಿಯ ಬುಟ್ಟಾಗಳಿದೆ, ಹಾಗೆ ಅದು ಸಮುದ್ರ ನೋಡ್ಲಿಕ್ಕೆ ನೀಲಿ ವರ್ಣದ ಸಮುದ್ರ ತೋರ್ತಾ ಇದೆ. ನೀಲಿ ವರ್ಣದ ಹಳದಿ ಬಣ್ಣದ ಚಿತ್ರವುಳ್ಳಂತಹ ಬಿಳಿಯ ಅಂಚಿನ ಸೀರೆ ಅಂತ ರಾಜರು ಅಷ್ಟು ಸೊಗಸಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಸುಭೇನ ಕಾಂತ್ಯ ಸಿತ ಪಾರ್ಶ್ವ ಯುಗ್ಮ ಶಿಖಾಭಿರೌರವಸ್ಯ ಸುಪೀತ ಮಧ್ಯ ಸಿತೇತರನ್ಯತ್ರ ಸಭೂತ ಧಾತ್ರ್ಯಾ ವಿಚಿತ್ರ ವಸ್ತ್ರ ಶ್ರಿಯ ಮಾತನೋತಿ. ಹೀಗೆ ಭೂದೇವಿಗೆ ಆ ಸಮುದ್ರ ಸೀರೆ ಅಂತ ಕಂಗೊಳಿಸ್ತಾ ಇದೆ ಅಂತ ರಾಜರು ಸೊಗಸಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಅಸಖ್ಯ ವಲ್ಹಿಂ ವ್ಯಚಿತೋಪಿ ವಾರ್ಚಿಹಿ ಅನಂತ ರತ್ನನ್ಯುದರೇ ಪಿಧಾಯ ನಜಾತು ಪಾನೀಯಮಿ ಪ್ರದತ್ತೆ ಧನಸ್ಯ ಲಾಭಾತ್ ಅಧಿಕೋ ಹಿ ಲೋಭ. ಸಮುದ್ರದಲ್ಲಿ ಏನಿದೆ, ನೀರಿದೆ. ಹೌದು, ನೀರಿದೆ. ಯಾರಾದರೂ ಹೋದ್ರೆ ನೀರು ಕೊಡುತ್ತಾ ಸಮುದ್ರ? ಕೊಡೋದಿಲ್ಲ. ಯಾರು ಕೊಡೋದಿಲ್ಲ, ಎಲ್ಲ ಉಪ್ಪು ನೀರು ಕೊಡೋದಿಲ್ಲ ಸಮುದ್ರ. ಅಷ್ಟು ನೀರಿಟ್ಟುಕೊಂಡಿದೆ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅದರಲ್ಲಿ ಏನಿದೆ, ರತ್ನಗಳಿದೆ. ಸಮುದ್ರದಲ್ಲಿ ಅನೇಕ ರತ್ನಗಳಿದೆ ಅಂದ್ರೆ ಏನರ್ಥ, ಸಂಪತ್ತಿದೆ ಅಂತ ಅರ್ಥ. ಸಂಪತ್ತಿರುವಂತಹ ವ್ಯಕ್ತಿ, ಶ್ರೀಮಂತನಾದ ವ್ಯಕ್ತಿ ಅವನು ಹಾಗೆ ಅಂತ ಅದರ ಜೊತೆಗೆ ಇದರಲ್ಲಿ ಒಡವಾನಲ್ಲಿ ಅಗ್ನಿ ಉರಿತಾ ಇದೆ, ಹೊಟ್ಟೆ ಒಳಗೆ ಬೆಂಕಿ ಉರಿತಾ ಇದ್ರು ಕೂಡ ಮನೆಗೆ ಬಂದು ಏನಾದರೂ ಕೇಳಿದರೆ ಶ್ರೀಮಂತನಾದ ವ್ಯಕ್ತಿಗೆ ಅವನಿಗೆ ಕೈ ಬಿಚ್ಚು ಕೊಡಬೇಕು ಅಂತಲ ಭಾವನೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಮುದ್ರ ತನ್ನಲ್ಲಿ ಬೇಕಾಟ್ಟು ತುಂಬಿ ನೀರಿದೆ, ಆದರೆ ಯಾರು ಕೇಳಿದ್ರು ಕೂಡ ಒಂದು ಹನಿ ನೀರನ್ನು ಕೊಡೋದಿಲ್ಲ. ಯಾಕೆಂತಂದ್ರೆ ಧನಸ್ಯ ಲಾಭ ಅಧಿಕೋ ಹಿ ಲೋಭ, ಎಷ್ಟೆಷ್ಟು ಧನ ಹೆಚ್ಚು ಬರ್ತಾ ಹೋಗ್ತದೋ ಅಷ್ಟೊಟ್ಟು ಲೋಭ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಇದಕ್ಕೆ ಹಗಲಿರುಳು ಕೂಡ ನದಿ ನೀರೆಲ್ಲ ಬಂದು ಸೇರ್ತಾ ಇರುತ್ತೆ, ಆದ್ದರಿಂದ ಸೇರಿದಂತೆ ಏನಾಗುತ್ತೆ, ಇದಕ್ಕೆ ಲಾಭ ಹೆಚ್ಚಾಗ್ತಾ ಇದೆ. ಲಾಭ ಹೆಚ್ಚಾಗ್ತದೆ ಅಂದ್ರೆ ಲೋಭ ಹೆಚ್ಚಾಗುತ್ತೆ, ಲಾಭದಿಂದ ಅದಕ್ಕೆ ಗುಣ ಬಂತು, ಲಾಭಕ್ಕೆ ಅದು ಗುಣ ಬಂದ್ರೆ ಲೋಭ ಆಯ್ತು, ಲೋಭ ಆಯ್ತು, ಲಾಭವೇ ಲೋಭ ಆಯ್ತು, ಲಾಭ ಹೆಚ್ಚಾಗ್ತಾ ಇದೆ ಲೋಭ ಆಯ್ತು. ಲೋಭ ಆದ್ದರಿಂದ ಏನಾಗುತ್ತೆ ಅಂದ್ರೆ ಕೈ ಬಿಟ್ಟು ಕೊಡೋದಿಲ್ಲ, ತನ್ನಲ್ಲಿದ್ದಂತಹ ನೀರನ್ನು ಕೂಡ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸಮುದ್ರವನ್ನ ನೋಡ್ತಾ ಅಂತಃಕೃತಾಂತೋಪಮ ವಾಡವಗ್ನಿ ಸಂತಪ್ತ ಗಾತ್ರೋಪಿ ಮುದೇವ ಗರ್ಜನ್ ಹೇಮಸ್ಮಿತ ಶ್ರೀ ಗಗನ ಸ್ಪೃಗೂರ್ಣಿ ಗಾಂಭೀರ್ಯ ಮಾವೇದಯತೀವ ವರ್ಧಿ. ಹೀಗೆ ಕೆಲವರು ಸಮುದ್ರವನ್ನ ತೆಗಳಿದರಂತೆ, ಇನ್ನು ಕೆಲವರು ಸಮುದ್ರವನ್ನು ಹೊಗಳಿದರಂತೆ. ಎಲ್ಲಾ ರೀತಿ ಜನತೆಯೂ ಇರ್ತಾರೆ, ಹೊಗಳುತ್ತಾರೆ, ತೆಗಳುತ್ತಾರೆ, ಎಲ್ಲನೂ ಮಾಡ್ತಾರೆ. ಒಬ್ಬರಲ್ಲಿ ಒಂದೇ ಒಂದನ್ನೇ ನೋಡಿ ಅದನ್ನು ಕೆಲವರು ಹೊಗಳುತ್ತಾರೆ, ಕೆಲವರು ತೆಗಳುತ್ತಾರೆ, ಎಲ್ಲವನ್ನು ಮಾಡ್ತಾರೆ. ಹಾಗೆ ಈ ಸಮುದ್ರದ ಇದನ್ನ ಒಬ್ರು ತೆಗಳಿದರಂತೆ, ಇನ್ನೊಬ್ಬ ಅಂತ ಅಲ್ಲ ನೋಡು, ಸಮುದ್ರದಲ್ಲಿ ವಸ್ತುತಃ ಹೊಟ್ಟೆ ಒಳಗೆ ಬೆಂಕಿ ಉರಿತಾ ಇದೆ, ಆ ಒಡವಾಣದ ಅಗ್ನಿ ಉರಿತಾ ಇದೆ, ಇಷ್ಟು ತೊಂದರೆ ಇದೆ, ಅಷ್ಟೆಲ್ಲ ಹಿಂಸೆ ಇದ್ರೂ ಕೂಡ, ತನ್ನೊಳಗೆ ಅಷ್ಟು ಹಿಂಸೆ ಇದ್ರೂ ಕೂಡ ಅದೇನ್ ಮಾಡ್ತಾ ಇದೆ, ಫೇನ ಸ್ಮಿತ ಶ್ರೀಹಿ, ಒಳ್ಳೆ ಮಂದ ಹಾಕ, ಒಳ್ಳೆ ನಗುನಗಿರ್ತಾ ಇದೆ. ಯಾರಾದ್ರೂ ಬಂದ್ರೆ ತನ್ನೊಳಗೆ ಬೇಕಾಷ್ಟು ಸಂಕಟ ಇರುತ್ತೆ, ಸಜ್ಜನನಾದ ವ್ಯಕ್ತಿ ಏನ್ ಮಾಡ್ತಾರೆ, ತನ್ನ ಸಂಕಟವನ್ನು ಮರೆಮಾಚಿ ಅವನು ಇನ್ನೊಬ್ಬ ವ್ಯಕ್ತಿ ಬಂದಾಗ ಅವನಿಗೆ ತನ್ನ ಸಂಕಟವನ್ನು ತೋರ್ಪಡಿಸಿದೇನೆ, ಒಳ್ಳೆ ಮಂದಹಾಸದಿಂದ ಅವರನ್ನು ಮಾತನಾಡಿಸ್ತಾ ಗಂಭೀರ್ಯನ್ನು ತೋರ್ಪಡಿಸ್ತಾನೆ. ಹಾಗೆ ಸಮುದ್ರ ಏನ್ ಮಾಡ್ತಾ ಇದೆ, ಅದು ಒಳ್ಳೆ ನಗನಗುತ್ತಾ ಇದೆ ಅಂತ. ಆ ನೊರೆ ಅದು ಏನು ಸಮುದ್ರ ದಡದಲ್ಲಿ ತೋರ್ತಾ ಇದೆ, ಆ ನೊರೆ ಅಂತಂದ್ರೆ ಅದು ನಗುವಿನಂತೆ ತೋರ್ತಾ ಇದೆ, ಅದು ನಗನಗುತ್ತಾ ತನ್ನ ಗಾಂಭೀರ್ಯವನ್ನು ತೋರಿಸ್ತಾ ಇದೆ ಆ ಸಮುದ್ರ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸಮುದ್ರವನ್ನು ಸೊಗಸಾಗಿ ವರ್ಣನೆ ಮಾಡ್ತಾ ಅಸೇವ್ಯ ತಂ ದೋಷ ದೋಷಿ ಸಖಿತ್ವ ಜಾತಂ ಜಹಾರ ಕೃಷ್ಣ ಸ್ವಗೃಹಸ್ಯ ಸಿಂಧೋ ಇತಿ ಸ್ಮ ಚಿತ್ರಂ ಮಯತಸ್ತಿಷ್ಟಾ ಹರಂತಿ ಪಾಪಾನಿ ಮಹಂತಿ ಹರಷ್ಟಾಹ. ಅವರಿಷ್ಟೆಲ್ಲ ಸಮುದ್ರ ದಾಟಿಕೊಂಡು ಹಾಗೂ ಹೀಗೂ ಕೃಷ್ಣ ದ್ವಾರಕಾಪಟ್ಟಣಕ್ಕೆ ಬಂದಿದ್ದಾರೆ. ದ್ವಾರಕಾಪಟ್ಟಣಕ್ಕೆ ಬಂದಾಗ ಅಲ್ಲಿ ನೋಡ್ತಾರೆ ನೀರನ್ನು ನೋಡಿದ್ರಂತೆ, ಏನಿದು ಸಮುದ್ರ ದಡದಲ್ಲಿ ಇಷ್ಟೆಲ್ಲ ಸಸ್ಯಗಳ ಸಮೃದ್ಧಿ ಇದೆಯಲ್ಲ, ಇದೇನಿದು ಅಂತ ಆಶ್ಚರ್ಯ ಆಯ್ತು. ಸಮುದ್ರದ ನೀರನ್ನು ಹಿಡಿದ್ರಂತೆ, ನೋಡಿದ್ರಂತೆ ಒಂದು ಹೀಗೆ ಒಮ್ಮೆ ಆಚರಣೆ ಮಾಡಿ ನೋಡೋಣ, ಆಚರಣೆ ಮಾಡಿದ್ರಂತೆ, ಅಲ್ಲ ಇದು ಸಿಹಿ ಆಗಿದೆ ಅಲ್ಲ, ಇದೇನಿದು ದ್ವಾರಕಾಪಟ್ಟಣ ಹತ್ರ ಮಾತ್ರ ನೀರು ಸಿಹಿ ಆಗಿದೆ, ಉಳಿದ ಕಡೆ ಹೋದರೆ ಅಲ್ಲೆಲ್ಲ ಸಮುದ್ರ ಉಪ್ಪು, ಆದರೆ ದ್ವಾರಕಾಪಟ್ಟಣ ಸುತ್ತಮುತ್ತ ಎಲ್ಲ ಕಡೆ ನೀರು ಸಿಹಿ, ಅದು ಯಾಕೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಮಹಾತ್ಮರು. ಹಾಗೆ ಮಹಾತ್ಮರ ಹತ್ತಿರ ದೋಷ ಉಳ್ಳಂಥವ್ರು ಬಂದ್ರೆ ಆ ದೋಷಗಳನ್ನೆಲ್ಲ ಪರಿಹರಿಸ್ತಾರೆ. ಹಾಗೆ ಸಮುದ್ರದ ನೀರು ಉಪ್ಪಾದರೂ ಕೂಡ ಕೃಷ್ಣನ ಹತ್ತಿರ ಬಂದಿದೆ, ಅದರಿಂದ ಕೃಷ್ಣನ ಹತ್ತಿರ ಇರುವಂತಹ ಅದರ ಉಪ್ಪು ನೀರನ್ನ ನಮ್ಮ ಸಿಹಿ ಮಾಡಿದವ ಕೃಷ್ಣ ಅಂತ ಸಾರಸ್ಯವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ವರ್ತ್ಮನಿತ್ಥಂ ವಾರಿರಾಶಿ ವರ್ಣಯಂತೋ ಮುನೀಶ್ವರ ಸಮೇತ್ಯತಾಂ ದ್ವಾರವತಿ ಮುದಾ ಕೃಷ್ಣ ಉಪಾಸತೆ. ಹೀಗೆ ದ್ವಾರಕಾಪಟ್ಟಣಕ್ಕೆ ಬರುವಂತಹ ಜನ ಅವರು ಆ ದಾರಿಯಲ್ಲಿರುವಂತಹ ಸಮುದ್ರವನ್ನ ನೋಡುತ್ತಾ ಸಮುದ್ರವನ್ನು ಬಣ್ಣಿಸ್ತಾ ಬರ್ತಾ ಇದ್ದಾರೆ, ದ್ವಾರಕಾಪಟ್ಟಣಕ್ಕೆ ಬಂದಿದ್ದಾರೆ. ದ್ವಾರಕಾಪಟ್ಟಣದ ಅನೇಕ ಬಾಗಿಲುಗಳನ್ನು ದಾಟಿಕೊಂಡು ದ್ವಾರಾವತಿ ಅಂತ ಅನೇಕ ದ್ವಾರಕಾಪಟ್ಟಣ ಅಂತ ಕರೀತಾರೆ. ಯಾಕೆ ದ್ವಾರಕಾಪಟ್ಟಣ ದ್ವಾರಾವತಿ ಯಾಕದು ಬಾಗಿಲಿದೆ ಅದಕ್ಕೆ ಅದಕ್ಕೆ ದ್ವಾರಾವತಿ. ಏನ್ರಿ ನಮ್ಮೂರಿ ಬಾಗಿಲಿಲ್ವಾ, ಎಲ್ಲದಕ್ಕೂ ಕೂಡ ಸೊಗಸಾದ ಕೋಟೆಗಳು ಒಳ್ಳೆ ಬಾಗಿಲುಗಳು ಇರುತ್ತೆ. ದ್ವಾರಾವತಿ ಏನು ವಿಶೇಷ ಅಂತಂದ್ರೆ ದ್ವಾರಾವತಿಯಲ್ಲಿ ವಿಶೇಷ ಇದೆ, ಅದಕ್ಕೋಸ್ಕರ ದ್ವಾರಾವತಿ ಅಂತ ಹೇಳುತ್ತದೆ. ಬೇರೆ ಊರುಗಳಿಗೆ ದ್ವಾರ ಇರಬಹುದು, ಆದರೆ ದ್ವಾರಾವತಿ ಅಂತಹ ದ್ವಾರ ಯಾವುದರಲ್ಲಿ ಇಲ್ಲ, ಅದರಿಂದ ಅದು ದ್ವಾರಾವತಿ. ಸಮುದ್ರವನ್ನು ಸಮುದ್ರ ಅಂತ ಕರೀತಾರೆ. ಯಾಕೆ ಸಮುದ್ರ ಅಂತ ಕರೀತಾರೆ, ಇವತ್ತು ನದಿಯನ್ನು ಸಮುದ್ರ ಅಂತ ಕರೆಯೋದಿಲ್ಲ, ಕಾಲುವೆಯನ್ನು ಸಮುದ್ರ ಅಂತ ಕರೆಯೋದಿಲ್ಲ, ಸಮುದ್ರನ ಸಾಗರನ ಸಮುದ್ರ ಅಂತ ಕರೀತಾರೆ. ಯಾಕೆ, ಮುದ್ರ ಅಂದ್ರೆ ದಡ ಅಂತ ಅರ್ಥ, ಸಮುದ್ರ ಅಂದ್ರೆ ದಡ ಇದೆ ಅಂತ ಅರ್ಥ. ದಡ ಇರೋದು ಸಮುದ್ರ, ದಡ ನದಿಗೆ ದಡ ಇಲ್ವಾ, ಕೆರೆಗೆ ದಡ ಇಲ್ವಾ, ಎಲ್ಲದಕ್ಕೂ ದಡ ಇದೆ. ಆದರೆ ಸಮುದ್ರವನ್ನೇ ಸಾಗರವನ್ನು ಸಮುದ್ರ ಅಂತ ಕರೆಯಲು ಕಾರಣ ಏನು, ದಡ ಇದೆ ಅಂತ ಕಾಣಿಸೋದಿಲ್ಲ ಅಂದ್ರೆ ದಡ ಇದೆ, ಆದ್ದರಿಂದ ಅದು ಸಮುದ್ರ. ನಾವು ಇಲ್ಲಿ ನಿಂತು ನೋಡುವಾಗ ಇವನು ದಡನೇ ಇಲ್ಲ ಅಂತ ಅನಿಸುತ್ತೆ, ಆದರೆ ಆ ಕಡೆ ಹೋದ್ರೆ ದಡ ಸಿಗತ್ತೆ, ಆದ್ದರಿಂದ ಅದಕ್ಕೆ ಸಮುದ್ರ. ದಡ ಇದ್ದು ಕಾಣಿಸದೇ ಇರೋ, ಆದ್ದರಿಂದ ಒಂದು ಸಮುದ್ರ ಅಂತ ಕರೀತಾರೆ. ಹಾಗೆ ಏನೋ ಒಂದು ವಿಶೇಷ ಇದ್ದಾಗ ಆ ಹೆಸರನ್ನು ಕರೀತಾರೆ. ಹಾಗೆ ಇದನ್ನ ಮಾರ್ಜಾರ ಶುದ್ಧವಾಗಿದೆ ಅಂತ, ಶುದ್ಧವಾಗಿದೆ, ಉಳಿದಿದ್ದು ಯಾವುದು ಶುದ್ಧ ಆಗಿರಬಹುದು, ಆದರೆ ಬೆಕ್ಕಲ್ಲೇ ಮಾರ್ಜಾರ ಅಂತ ಕರೀಲಿಕ್ಕೆ ಕಾರಣ ಏನು, ಅದು ಸ್ವಲ್ಪವೂ ಕೂಡ ತನ್ನಲ್ಲಿ ಕೊಳೆ ಇಟ್ಟುಕೊಳ್ಳೋದೇ ಇಲ್ಲ, ಆದ್ದರಿಂದ ಅದನ್ನು ಮಾರ್ಜಾರ ಅಂತ ಕರೀತಾರೆ. ಹೀಗೆ ಒಂದು ವಿಶೇಷ ಹೆಸರುಗಳು ಬರುತ್ತೆ. ಹಾಗೆ ಅದನ್ನು ದ್ವಾರಾವತಿ ಅಂತ ಕರೀಲಿಕ್ಕೆ ಕಾರಣ ಏನು? ಅಂತಹ ದ್ವಾರಗಳಿದೆ, ಪ್ರಶಸ್ತವಾದ ದ್ವಾರಗಳು. ಎಂತಹ ದ್ವಾರಗಳು? ಬಂಗಾರದ ಬಾಗಿಲುಗಳು. ಆ ಬಂಗಾರದ ಬಾಗಿಲುಗಳಿಗೆ ಅಲ್ಲಲ್ಲಿ ರತ್ನಗಳು, ವಜ್ರಗಳು, ಅದುಗಳೆಲ್ಲ ಮಧ್ಯದಲ್ಲಿ ಇವೆ. ಅಂತಹ ಅದ್ಭುತವಾದ ವಿಚಿತ್ರವಾದ ಕೆಲವು ಸಂದರ್ಭಗಳಲ್ಲಿ ದ್ವಾರಗಳಿವೆ. ಬಾಗಿಲು ಹಾಕಿದಂತ ಬಾಗಿಲು ಹಾಕಿದಾಗ ಇವನು ಹೋಗ್ತಾರೆ. ಇವನು ಹೋಗಿ ಏನು ಬಾಗಿಲು ಹಾಕಿಲ್ಲ, ನೇರ ಹೋಗ್ಲಿಕ್ಕೆ ಹೋದ್ರೆ ಗೊತ್ತಿಲ್ಲದೆ ಇದ್ದವ ದ್ವಾರಕಾಪಟ್ಟಣಕ್ಕೆ ಹೋಗಿ ಅವನೇನಾದ್ರೂ ದ್ವಾರಕಾಪಟ್ಟಣ ಪ್ರವೇಶ ಮಾಡ್ತೇನೆ ಅಂತ ಹೋದ್ರೆ ಅವನು ಹಾಯ್ಬೇಕಾಗುತ್ತೆ. ಯಾಕೆಂದ್ರೆ ಅಲ್ಲಿ ಬಾಗಿಲಿರುತ್ತೆ ಮಧ್ಯದಲ್ಲಿ, ಕಾಣಿಸೋದಿಲ್ಲ, ಗೊತ್ತಾಗೋದಿಲ್ಲ. ಇವತ್ತು ವಿಜ್ಞಾನಿಗಳು ನಿರ್ಮಾಣ ಮಾಡಿದ್ದಾರೆ ಗ್ಲಾಸ್, ಗ್ಲಾಸ್ನಿಂದ ಅಂತ ಬಾಗಿಲುಗಳನ್ನು ಮಾಡಿರ್ತಾರೆ. ಬಾಗಿಲುಗಳು ಇದೆ ಅಂತ ಗೊತ್ತಾಗೋದಿಲ್ಲ, ಆ ಕಡೆ ಇದ್ದದ್ದೆಲ್ಲ ಸ್ಪಷ್ಟವಾಗಿ ತೋರ್ತಾ ಇರ್ತದೆ, ಬಾಗಿಲಿದೆ ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟು ಸೂಕ್ಷ್ಮವಾದಂತಹ ಗ್ಲಾಸಿನ ಬಾಗಿಲುಗಳನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಆದರೆ ಕೃಷ್ಣ ದ್ವಾರಕಾಪಟ್ಟಣಕ್ಕೆ ಗ್ಲಾಸಿನ ಬಾಗಿಲುಗಳಿರಲಿಲ್ಲ, ಅದು ಸ್ಫಟಿಕದ ಬಾಗಿಲುಗಳಿತ್ತು. ಸ್ಫಟಿಕದ ಬಾಗಿಲು ಅದು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಪಾರದರ್ಶಕ, ಆ ಕಡೆಯಿಂದ ಸ್ಪಷ್ಟವಾಗಿ ತೋರ್ತಾ ಇದೆ, ನೋಡೋರಿಗೆ ಬಾಗಿಲೇ ಇಲ್ಲ ಅಂತ ಅನ್ನಿಸಬೇಕು, ಆದರೆ ಬಾಗಿಲಿರ್ತಾ ಇದೆ. ಆದ್ದರಿಂದ ಅದನ್ನು ದ್ವಾರಾವತಿ ಅಂತ ಕರೀತಾ ಇರ್ತಾರೆ. ಅಂತಹ ದ್ವಾರಕಾಪಟ್ಟಣವನ್ನ ಅನೇಕ ಜನ ಋಷಿಗಳು, ಮುನಿಗಳು, ಜ್ಞಾನಿಗಳು ಕೃಷ್ಣನ್ನು ನೋಡಬೇಕು ಅನ್ನುವ ಕುತೂಹಲದಿಂದ ಬರ್ತಾ ಇದ್ದಾರೆ. ಅಲ್ಲಿಗೆ ಕೃಷ್ಣನ್ನು ನೋಡ್ತಾರೆ. ರೋಮಣಕಾರಿಣಿ ಶ್ರವಣತ ಪಬೋಘ ವಿಧ್ವಂಸಿನಿ ಪ್ರೇಮ್ನಾ ಚಿಂತಯತಂ ವಿಚಿತ್ರ ವಿಮಲ ಶ್ಲಾಘ್ಯರ್ಥ ಸಂದಾಯಿನಿ ಸಂಜಾತ ಭುವಿ ರುಗ್ಮಿಣೀಶ ವಿಜಯ ಸದ್ವಾದಿ ರಾಜೋದಿತೆ ಸಂಜಾತ ಸ್ವರಮಂಡಲೀಶು ಸುತರಂ ಸರ್ಗೋ ಮುದಂ ಷೋಡಶಃ. ಹೀಗೆ ರೋಮಾಂಚನಕಾರಿಯಾದ ಪಾಪಗಳನ್ನೆಲ್ಲ ಪರಿಹಾರ ಮಾಡುವ ಕೃಷ್ಣನ ಕಲ್ಯಾಣವನ್ನು ಚಿಂತನೆ ಮಾಡುವವರಿಗೆ ಕಲ್ಯಾಣ ಆಗತ್ತೆ, ಅವರ ಅನಿಷ್ಟಗಳೆಲ್ಲೋ ದೂರ ಆಗತ್ತೆ. ಅಂತಹ ಶ್ರೇಷ್ಠವಾದ ರುಗ್ಮಿಣೀಶನ ಕಲ್ಯಾಣದ ವಿಜಯ ಮಹೋತ್ಸವ ಅಂಥದ್ದನ್ನು ಕೇಳುವವರಿಗೆಲ್ಲ ಅಭೀಷ್ಟಗಳು ದೊರೆಯುತ್ತಾ ಇದೆ. ಅಂತಹ ಶ್ರೇಷ್ಠವಾದ ಅನೇಕ ಅರ್ಥಗಳನ್ನು ತೋರ್ಪಡಿಸುವಂತಹ ರುಗ್ಮಿಣೇಶ ವಿಜಯ ರಾಜರು ರಚಿಸಿರುವ ಗ್ರಂಥ ನಡೆಯುವಾಗ ದೇವತೆಗಳು ಸಂಭ್ರಮವನ್ನು ಉತ್ಸವ ಮಾಡ್ತಾ ಇದ್ದಾರೆ ಅಂತ. ಹೀಗೆ ರುಗ್ಮಿಣೇಶ ವಿಜಯದಲ್ಲಿ 16 ಸ್ವರಗಳು ಮುಕ್ತಾಯ ಬಂದಿದೆ. ನಂತರದಲ್ಲಿ ಆ ಬಂದಂತಹ ಋಷಿಗಳು ಮುನಿಗಳು ಭಗವಂತನ ನೋಡ್ತಾರೆ, ದ್ವಾರಕಾಪಟ್ಟಣ ನೋಡ್ತಾರೆ. ಆ ಭಗವಂತ ಹೇಗಿದ್ದಾನೆ ಅದನ್ನು ಚಿಂತನೆ ಮಾಡ್ತಾರೆ ಇತ್ಯಾದಿ ಕಥಾಭಾಗ. ದ್ವಾರಕಾಪಟ್ಟಣದ ಸುಂದರವಾದಂತಹ ವರ್ಣನೆ ಇತ್ಯಾದಿ ಕಥಾಭಾಗವನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾರೆ ಶ್ರೀ ಗುರುಮಂತ್ರಿ ಶರಣ.